ಕಡಿಮೆ ಮಾಡ್ಕೋಬೇಕಾಗ್ತಿತ್ತು ಅಷ್ಟೇ. ಅವ್ರ ತೇಜಸ್ ನ್ಯಾಚುರಲ್, ಕಡಿಮೆ ಮಾಡ್ಕೊಂಡು ಓಡಾಡಬೇಕಾಗ್ತಿತ್ತೆ ಹೊರತು ಹೆಚ್ಚು ಮಾಡಿಕೊಳ್ಳೋ ಪ್ರಶ್ನೆ ಇಲ್ಲ. ಅಷ್ಟು ಪೂರ್ಣವಾದ ತೇಜಸ್ ಇತ್ತು. ಸೈನ್ಸ್ ಹೇಳೋ ಮಾತದ ಒಂದು ತೇಜಸ್. ಇವತ್ತು ನೋಡಿ ನೆರಗಳಲ್ಲೇನೆ ಕಪ್ಪು ಕೆಂಪು ಬಿಳುಪು ಎಷ್ಟು ವೆರೈಟಿ ಇರ್ತಾರೆ, ತೇಜಸ್ಸಿನ ಡಿಪೆಂಡ್ ಆಗ್ತಾ ಹೋಗುತ್ತೆ. ಅವರ ತೇಜಸ್ಸು ಸೂರ್ಯ ತೇಜಸ್ಸಿನಷ್ಟ ತೇಜಸ್ಸು. ಶೇಷದೇವರಿಗೆ ಅಂತ ತೇಜಸ್ ಇತ್ತು ಅಂತ ವರ್ಣನೆ ಮಾಡ್ತಾರೆ. ಆಚಾರ್ಯರು ಬಂದಾಗ ಪಾಠ ಕೇಳಕ್ಕೆ ಬಂದಾಗ ಅಂತ ಮಿಂಚು ಬಂತಂತೆ. ಇವರು ಅವರ ಗುರುಗಳನ್ನು ಎಂಥ ತೇಜಸ್ ಇರಬೇಕು ಲೆಕ್ಕ ಹಾಕಿ. ಇಲ್ಲಿ ಆ ಪುಸ್ತಕದಲ್ಲಿ ವಿಶೇಷ ಅಂತ ಕೇಳಿದರೆ ಇದನ್ನೆಲ್ಲ ಸಮರ್ಥನೆ ಮಾಡ್ತಾ ಹೊರಟಿರು. ಸುಮ್ಮನೆ ಕಥೆ ಬರೋದಿಲ್ಲ, ಸಮರ್ಥನೆ ಮಾಡ್ತಾ ಹೋಗಿರೋದು. ಮಹಾಭಾರತದಲ್ಲಿ ಭೀಮಸೇನ ದೇವ ಮಲಗಿರೋದು, ಭೀಮಸೇನ ದ್ರೌಪದಿ ಬರ್ತಾಳೆ ವಿರಾಟರಾಜನ ಇದರೊಳಗೆ, ಅಡುಗೆ ಮನೆಯಲ್ಲಿ ಭೀಮಸೇನ ಮಲಗಿರೋದು, ದ್ರೌಪದಿ ಅಲ್ಲಿಗೆ ಬರ್ತಾಳೆ. ಆಗ ಒಂದು ಪ್ರಶ್ನೆ, ರಾತ್ರಿ ದೀಪ ಇಲ್ಲ, ಅಲ್ಲಿ ಬೆಳಕಿತ್ತ ಅಂತ ಒಂದು ಪ್ರಶ್ನೆ. ವೇದವ್ಯಾಚಾರ ಬರೀತಾರೆ ಅಲ್ಲಿ ಎಂಥ ಬೆಳಕಿತ್ತು ಅಂದರೆ ಭೀಮನ ತೇಜಸ್ಸಿನಿಂದ, ದ್ರೌಪದಿಯ ತೇಜಸ್ಸಿನಿಂದ ಇಡೀ ಅಡಿಗೆ ಮನೆ ಜಗ್ಗದ ಹೊಳಿತಾ ಇತ್ತಂತೆ. ಇಬ್ಬರು ತೇಜಮೂರ್ತಿಗಳೇ, ಅವರು ಪುರುಷ ರುಜು ಸ್ತ್ರೀ ರುಜು ಅಷ್ಟೇ. ಪ್ರಜಜ್ವಾಲ ಅಷ್ಟು ಜೋರ ಹೊಡಿತಾ ಇತ್ತು. ಅಂದ್ರೆ ಯೋಗ ಅಲ್ಲಿ ಭೀಮಸೇನ ಚಿಹ್ನೆ ಏನು ಹೇಳಿದ್ದಾರೋ ಅದೇ ಚಿಹ್ನೆ ಇಲ್ಲಿ ಕಾಣ್ತಾ ಇದ್ದೀವಿ ನಾನು. ಅದನ್ನೆಲ್ಲ ಹೆಚ್ಚಳೋದಕ್ಕೋದ್ರೆ ಪಿಡಿ ಸೋದು ಹೇಳ್ಬೇಕಾಗತ್ತೆ, ಗೊತ್ತಿಲ್ಲ ಅದು ಬೇಡ. ತೇಜಸ್ ಅನ್ನೋ ಶಬ್ದ ಸುಮ್ಮನೆ ಓದ್ಕೊಂಡು ಹೋಗ್ಬಿಡ್ತೇವೆ ಅಷ್ಟೇನೆ. ಗೀತೆ ಓದೋರು ಬರೆಯೋರೆ, ಸುಮ್ಮನೆ ಓದ್ಕೊಂಡು ಹೋಗೋದು ಬರೆಯೋದೇ ಪದ್ಧತಿ. ಸರಿ ಅಪ್ಲೈ ಮಾಡ್ಕೊಂಡು ಬಿಟ್ರೆ ಎಂಥ ಸಾಮರ್ಥ್ಯ ಉಂಟು. ತೇಜಸ್ ಒಂದೊಂದು ಹೆಚ್ಚು ಮಾಡ್ಕೊಂಡಕ್ಕೆ ಹೊರಗೆ ಬಂದು ಜಾಸ್ತಿ ಬಂದ್ಬಿಡುತ್ತಾಗ. ಅಗ್ನಿಮುಖ ಹೆಚ್ಚು ಮಾಡಿದರೆ ತೇಜಸ್ ಜಾಸ್ತಿ ಬರುತ್ತೆ. ಪೃಥ್ವಿ ಅಂಶ ಜಾಸ್ತಿ ಮಾಡಿದರೆ ಒಳ್ಳೆ ಸುವಾಸನೆ ಬರುತ್ತೆ, ಕೆಟ್ಟವರು ಯಾರು ದುರ್ವಾಸನೆ ಬರುತ್ತೆ ಅಷ್ಟೇ. ಇವರು ಸುಗಂಧ ಪೂರಿತವಾದ ದೇಹ. ಈ ರೀತಿಯಲ್ಲಿ ತೇಜಸ್ಸು ಕ್ಷಮ, ಅವರು ಕ್ಷಮ ಅಂತ ಗ್ರಂಥಗಳನ್ನು ಕದ್ದು ಬಿಡ್ತಾರೆ. ಪದ್ಮತೀರ್ಥಾದಿಗಳು ಗ್ರಂಥ ಚೋರರಾಗಿಬಿಡಿ, ಇಡೀ ಲೈಬ್ರರಿ ಹರಿಸಿಬಿಡ್ತಾರೆ. ಅವ್ರ ಮನಸ್ಸು ಮಾಡಿದ್ರೆ ಶಾಪ ಆಗಿರೋ ಕತೆ ಮುಗಿದೋಗ್ತಿತ್ತು, ಸ್ವಲ್ಪ ಹಿಡಿದು ಕತೆ ಮುಗಿತಿತ್ತು, ಏನು ಮಾಡಲಿಲ್ಲ. ಕ್ಷಮ ಕ್ರೋಧಾದಿ ಅನುತ್ಥಿತಿ ಮಹಾವಿಹೋ ವಿರೋಧ ಕರ್ತೃತ್ಯ ಸಹನಂತು ತಿಥಿ ಕ್ಷಣಂ. ಆಚಾರ್ಯರ ಅಂಥದನ್ನು ಕ್ಷಮಿಸಿ ರಾಜರ ಮುಂದೆ ಹೇಳಿ ಗ್ರಂಥ ವಾಪಸ್ ತಗೊಂಡ್ರೆ ಹೊರತು ದೈಹಿಕವಾಗಿ ಏನು ತೊಂದರೆಯೂ ಮಾಡೋದಿಲ್ಲ ಆಚಾರ್ಯ. ಶೌಚಂ, ಅವರಂತೂ ಶುದ್ಧೇ ಭಾಗವತೇ ಧರ್ಮೇ ದರತೋ ಯ ದುರ್ಗೋಧರ, ಹೊರಗು ಶುದ್ಧ ಒಳಗು ಪೂರ್ಣ ಶುದ್ಧರಾದ್ರಿಂದ ಶೌಚಂ. ಅದ್ರೋಹ, ದ್ರೋಹದ ಹೆಸರೇ ಇಲ್ಲ. ನ ಅತಿಮಾನಿತ, ದುರಂಕಾರದ ತುಣುಕು ಅವರತ್ತ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ಮಾತನ್ನ ಕೃಷ್ಣ ಹೇಳ್ತಾರೆ ಭೀಮಸೇನ ಮುಂದೆ. ಕೃಷ್ಣ, ನನ್ನ ಶಕ್ತಿ ಎಷ್ಟು ಗೊತ್ತೇನು, ಇಡೀ ಬ್ರಹ್ಮಾಂಡವನ್ನ ನಾನು ಸೀಡಿ ಬಿಡಬಲ್ಲೆ ಅಂತ ಭೀಮ ಹೇಳಿದ್ದೇನೆ ಅಂತ. ನೋಡೋದಕ್ಕೆ ಅಹಂಕಾರದ ಮಾತಿದು. ಕೃಷ್ಣ ಹೇಳ್ತಾನೆ, ಭೀಮಸೇನ ನೀನು ಹೇಳಿದ್ದು ಬಹಳ ವಿನಯದ ಮಾತು, ಅಹಂಕಾರದ ಮಾತಲ್ಲ ಅಂತ ಕೃಷ್ಣ ಹೇಳಿಬಿಡ್ತಾನೆ. ಯಾತಕ್ಕೆ, ಇರೋದಕ್ಕಿಂತ ಹೆಚ್ಚು ಹೇಳಿದ್ರೆ ಅಹಂಕಾರ. ನೀನು ಹೇಳಿದ್ದು ಎಷ್ಟು ಗೊತ್ತೇನೋ, ತುಂಬ ಕಡಿಮೆ. ಯತ್ಕಿಂಚಾತ್ಮನೇ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರ ಗುಣ ಮೇತತ್ ತ್ವಯಿ ಸಂಭಾವ ಯಮ್ಯಹಂ. ಅಂದ್ರೆ ಭೀಮಸೇನಿಗೆ ಅತಿಮಾನಾದಯೋ ದೋಷಾಹ, ಉಳಿದವರು ಬರುತ್ತೆ ಭೀಮಸೇನಿಗಿಲ್ಲ, ಮಧ್ವಾಚಾರ್ಯರಿಗಿಲ್ಲ. ಇಷ್ಟು ಕೂಡ ಅರ್ಥ ಮಾಡಿಕೊಂಡ್ರೆ ಆಗ ನಮಗೆ ದೈವೀ ಸಂಪತ್ತಿನ ಸ್ವಭಾವ ಏನು ಅಂತ ಗೊತ್ತಾಗುತ್ತೆ. ಗೀತಾ ಭಾಷ್ಯಕ್ಕೆ, ಗೀತಾ ತಾತ್ಪರ್ಯಕ್ಕೆ ಅವರೇನು ಬರೆದ ಅವರೇ ದೃಷ್ಟಾಂತ. ಅದಕ್ಕೆ ಸದಗವಾಗಿ ಅದಕ್ಕೆ ಪ್ರತಿಮಾ ಲಕ್ಷಣ ದರ್ಶನಾಯ ಲಕ್ಷ್ಯಂ ಅಂತ ಹೇಳಿದ್ದಾರೆ. ಪ್ರತಿಮೆ ಮಾಡಬೇಕು ಅಂತಿದ್ರೆ, ದೇವರು ಪ್ರತಿಮೆ ಮಾಡಬೇಕು ಅಂತಿದ್ರೆ, ನಾವು ಯಾರು ಪ್ರತಿಮೆ ಇಲ್ಲಿ ಹುಡ್ಕೊಂಡು ಮಾಡೆಲ್ಲಿ ಸಿಗ್ಬೇಕು ನಮಗೀಗ? ಆಚಾರ್ಯ ಮಾಡೆಲ್ಲ ಆ ಚಿತ್ರ ಮಾಡಿಟ್ರೆ ದೇವರ ಸನ್ನಿಧಾನ ಬಂದ್ಬಿಡುತ್ತಂತೆ. ಆ ರೀತಿ ಅವರ ಚಿತ್ರ ಇತ್ತು, ಅವರ ಬದುಕು ಹಾಗೆ ಇತ್ತು, ಅವರ ಕೃತಿಯು ಹಾಗೇನೆ, ಅವರ ಆಕೃತಿನೂ ಹಾಗೇನೆ. ಅಂತ ಮಹಾನುಭಾವರ ಚರಿತ್ರೆಯನ್ನ ದೈವೀ ಸಂಪತ್ತಿನ ಪ್ರತಿಪಾದನೆ ಮಾಡತಕ್ಕಂತ ಪವಿತ್ರವಾದ ಸಂದರ್ಭದೊಳಗೆ ಬಿಡುಗಡೆ ಮಾಡ್ತಕ್ಕಂಥ ಸುಯೋಗ ಬಂದಿದೆ. ಶ್ರೀ ಪೂರ್ಣ ಪ್ರಜ್ಞಾ ದರ್ಶನ ಅಂತಕ್ಕಂಥ ಕೃತಿಯದು. ಸಾಮಾನ್ಯವಾಗಿ ಮಧ್ವಾಚಾರ್ಯರ ಬಗ್ಗೆ ಒಂದು 20 ವರ್ಷಗಳಿಂದ ಇನ್ನೂ ನಿಮ್ಮ ನಿಜವಾಗಿ ಹೇಳಬೇಕು ಅಂದ್ರೆ, ನನ್ನ ಮಗಳು ಬರೀಬೇಕು ಅಂತ ಯೋಚನೆ ಮಾಡಿದ ಪುಸ್ತಕನೇ ಆಚಾರ್ಯರ ಮೇಲೆ ಸುಮಾರು 25-30 ವರ್ಷಗಳ ಹಿಂದೆ. ಆದರೆ ಅನಿಸ್ತು ಅವ್ರ ಬಗ್ಗೆ ಬರೀಬೇಕಾದ್ರೆ ಭಾರಿ ಚೆನ್ನಾಗಿ ಬರೀಬೇಕು ಅಂತ ಮನಸ್ಸಿನಲ್ಲಿ, ಭಾರಿ ಚೆನ್ನಾಗಿ ಬರೀಬೇಕು, ವಿಷಯ ಸಂಗ್ರಹ ಆಗಬೇಕು, ಮೊದಲದು ವಿಷಯ ಸಂಗ್ರಹ ಆಗಬೇಕು, ಅದನ್ನು ಹೇಳಿ ಕೇಳಿ ಕೇಳಿ ಅಭ್ಯಾಸ ಆಗಬೇಕು. ಆದ್ದರಿಂದ ಇಷ್ಟು ವರ್ಷಗಳ ಕಾಲ ಅನೇಕ ಬಾರಿ ಸುಮಧ್ರ ವಿಜಯ ಪ್ರವಚನ, ಅವರ ಗ್ರಂಥಗಳ ಪ್ರವಚನ ಎಲ್ಲ ಮಾಡಿದ ಮೇಲೆ ಇನ್ನೂ ಬರೆಯೋ ಯೋಗ್ಯತೆ ಭಾರಿ ದೊಡ್ಡ ದೇವತೆಗಳಿದೆ, ಸಾಮಾನ್ಯರದಲ್ಲ. ಒಂದು ಹಂತದಲ್ಲಿ ಬರಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿ ಬರೆದ ಪುಸ್ತಕ ಶ್ರೀ ಪೂರ್ಣ ಪ್ರಜ್ಞಾ ದರ್ಶನ. ಇವತ್ತು ನಮಗೆ ಒಂದು ಆಶ್ಚರ್ಯ ಏನು ಗೊತ್ತೇನು, ಇವತ್ತು ಯಾವುದೇ ಮತಾಚಾರ್ಯರ ಬಗ್ಗೆ ಹೋಗಿ ಕೇಳಿ, ಇಮ್ಮಿಡಿಯೇಟ್ ಪುಸ್ತಕ ಸಿಗುತ್ತೆ ನಿಮಗೆ. ಇವತ್ತು ಯಾವುದಾದ್ರೂ ಅಂಗಡಿಗೆ ಹೋಗಿ ನಿಮಗೆ ಏನಾದ್ರು ಪುಸ್ತಕ ಬೇಕಾ ಕೇಳಿ, ಮತಾಚಾರ್ಯರ ಬಗ್ಗೆ ಬೇಡ ಇತ್ತೀಚಿನವ್ರ ಬಗ್ಗೆ ಕೇಳಿ, ತಕ್ಷಣ ಪುಸ್ತಕ ಸಿಗುತ್ತೆ ನಿಮ್ಗೆ. ನಮಗೆ ಬಹಳ ಆಶ್ಚರ್ಯವಾಗೋದು, ಆ ರೀತಿ ಪುಸ್ತಕ ಸಿಗದೆ ಒಬ್ಬೇ ಒಬ್ಬ ಆಚಾರ್ಯ ಮಧ್ವಾಚಾರ್ಯ ಒಬ್ಬರೇ, ಅವ್ರ ಬಗ್ಗೆ ಒಂದು ಪುಸ್ತಕನೂ ಸಿಗೋದಿಲ್ಲ. ಇವತ್ತು ಮಧ್ವಾಚಾರ್ಯರ ಬಗ್ಗೆ ಪರಿಚಯಾತ್ಮಕವಾದ ಕೃತಿ ಒಂದೊಂದು ಕೂಡ ಇಲ್ಲ. ಅವರು ಸಾಮಾನ್ಯ ಹುಡುಗ ಇರ್ತಾರೆ, ಆಚಾರ್ಯ ಹೋದ್ರೆ ಏನು ಪರಿಚಯ ಆಗೋದಿಲ್ಲ. ಒಂದ್ಸರಿ ಯಾರ್ದ ಬಗ್ಗೆ ಮಾತಾಡಬೇಕಾಯ್ತು, ಅವ್ರ ಬಗ್ಗೆ ಉಪನ್ಯಾಸ ಮಾಡಬೇಕು, ಲೌಕಿಕರ ಬಗ್ಗೆ ಒಂದು ಅಂಗಡಿ ಕಳಿಸಿದೆ ಪುಸ್ತಕ ಮನೆ ಅಂತ ಕಳಿಸಿದ್ರೆ, ಅವರು 5 ಟೈಪ್ ಪುಸ್ತಕ ಕಳಿಸಿದ್ರು. 50 ಪೈಸಕ್ಕೊಂದು, 5 ರೂಪಾಯಿಗೊಂದು, 10 ರೂಪಾಯಿಗೊಂದು, 50 ರೂಪಾಯಿಗೊಂದು, 100 ರೂಪಾಯಿಗೊಂದು, ಯಾವ್ದು ಬೇಕು ನಿಮಗೆ? ನಮ್ಮ ಸಮಸ್ಯೆ ಇಂಥ ಸಮಸ್ಯೆ ನಮಗೆ ಬಂದಾಗ ಏನಾಯ್ತು ಅಂದ್ರೆ, ಸರ್ವಮೂಲಗ್ರಂಥ ಬಿಡುಗಡೆ ಮಾಡಿದಾಗ ಲೌಕಿಕರನ್ನೆಲ್ಲ ಕಳಿಸಿದ್ವಿ ನಾವು. ಕಾರ್ಯಕ್ರಮಕ್ಕೆ. ಅವರೆಲ್ಲರೂ ಪ್ರಶ್ನೆ ಒಂದೇ, ನಾವು ಬರ್ತೇವೆ, ಸ್ವಲ್ಪ ಒಂದು ಪುಸ್ತಕ ಕೊಡಿ ಆಚಾರ್ಯರ ಬಗ್ಗೆ ನಮಗೆ ಅಂತೆ. ಆಶ್ಚರ್ಯ ಕೊಡಲಿಕ್ಕಾಗಲಿಲ್ಲ, ಬೇಕಾಗಿಲ್ಲ ನಮಗೆ, ಅಥವಾ ಆಶ್ಚರ್ಯವಾಯ್ತು. ಏನ್ ಮಾಡೋದ, ಆ ಯೋಚನೆಯಿಂದ ಇನ್ನೂ ಬೇಗ ಬರೀಬೇಕು ಅನ್ನೋ ಭಾವನೆ ಬಂತು. ಒಂದು ಪುಸ್ತಕ ಸಿಗ್ತಾ ಇರಲಿಲ್ಲ. ಇನ್ನು ಸುಭದ್ರಜ ಅನುವಾದ ಅವೆಲ್ಲ ಇದೆ, ಎಷ್ಟು ಜನ ಕೊಡ್ಲಿಕ್ಕಾಗುತ್ತೆ? ಅದನ್ನ ಶ್ಲೋಕ ಓದಿ ಅನುವಾದ ಓದಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ, ಬೇರೆಯವರಂತೂ ತಿಳ್ಕೊಳ್ಳೋ ಬಿಷ್ಟ ಕೊಡೋದಿಲ್ಲ. ಇವತ್ತು ಮಾಧ್ವರಿಗೆ ಎಲ್ಲರಿಗೂ ಸಾಧ್ಯ ಇಲ್ಲ, ಹೆಂಗಸರ ಮಕ್ಕಳಿಗಂತೂ ಸಾಧ್ಯನೇ ಇಲ್ಲ, ಬೇರೆಯವರಿಗೆ ಆಸಕ್ತಿನೇ ಇರೋದಿಲ್ಲ. ಅವರಿಗೆಲ್ಲ ಆಚಾರ ಪರಿಚಯ ಒಂದಾಗಬೇಕು. ಕೆಲವು ಪುಸ್ತಕ ಬಂದಿದೆ, ಭಾರಿ ಚಿಕ್ಕ ಪುಸ್ತಕ, ಅದೇನು ವಿಷಯಗಳೇ ಇಲ್ಲ ಅದರಲ್ಲಿ. ಇನ್ನೊಂದು ಆಶ್ಚರ್ಯ ಅಂದ್ರೆ ಆಚಾರ್ಯರ ಸುಮಧ್ವೇದಲ್ಲಿ ಒಂದೇ ಇಲ್ಲ, ಭಾವಪ್ರಕಾಶಿಕಲ್ಲಿದೆ, ಅಣುಮಧ್ವ ವಿಜಯದಲ್ಲಿದೆ, ಶಾಸನಗಳಲ್ಲಿದೆ, ಅನಂತ ಸಂಪ್ರದಾಯ ಪದ್ಧತಿಯಲ್ಲಿದೆ, ಅಣುಮಧ್ವ ಚರಿತ್ರದಲ್ಲಿದೆ, ಹರಿದಾಸರ ಹಾಡುಗಳಲ್ಲಿದೆ, ತುಂಬಾ ಕಡೆಗಿದೆ. ಅದೆಲ್ಲ ಒಂದ್ ಕಡೆ ಕ್ರೋಢೀಕರಿಸತಕ್ಕಂತ ಪ್ರಯತ್ನ ನಡೆದಿರಲಿಲ್ಲ, ಒಂದೇ ಕಡೆಗೆ ಕ್ರೋಢೀಕರಿಸತಕ್ಕಂತ ಪ್ರಯತ್ನ ಕೂಡ ಆಗಿರಲಿಲ್ಲ. ಅದೆಲ್ಲ ದೃಷ್ಟಿಯಿಂದ ಅದೆಲ್ಲ ಕ್ರೋಢೀಕರಿಸಬೇಕು ಅನ್ನೋ ಯೋಚನೆಯಲ್ಲೇನೆ ಇದ್ದಿತ್ತು. ಅದು ಯಾವ ರೀತಿ ಬೆಲೆ ಕೊಟ್ಟರು ಸಾಧ್ಯವಾಗ್ತಿದ್ದಿಲ್ಲ. ಎಷ್ಟೋ ಸತ್ತು ಬೆಲ್ಲೆ ಪ್ರಾರಂಭ ಮಾಡಿ ಅಲ್ಲಿ ನಿಲ್ಲಿಸಿಬಿಟ್ಟಿದ್ದೆ. ನಾಲ್ಕು ಪುಟ ಬರೆಯೋದು ಬಿಟ್ಟು ಬಿಡೋದು, 10 ಪುಟ ಬರೆಯೋದು ಬಿಟ್ಟು ಬಿಡೋದು, ಸಮಾಧಾನ ಅನಿಸ್ತಾ ಇರಲಿಲ್ಲ. ಮೊನ್ನೆ ಉಡುಪಿಗೆ ಈ ಪೋಸ್ಟ್ಪದಿ ಕಾರ್ಯಕ್ರಮಕ್ಕೋಸ್ಕರ ಹೋದ ಕಾಲಕ್ಕೆ ಎಷ್ಟು ಇನ್ನೂ ಭಾರಿ ತಡವಾಗ್ತಾ ಇದೆ, ಎಷ್ಟೋ ಜನ ಕೇಳ್ತಿದ್ರು, ನಾವು ಇರೋದ್ರಾಗ ಬರೀತಿರೋವಿಲ್ಲ ಅಂತ ಕೇಳ್ತಿದ್ರು. ಕೊನೆ ಪಕ್ಷ ವಯಸ್ಸಾದವರೆಲ್ಲ ನಮ್ಮ ಆಯುಷ್ ಮುಗಿತಾ ಇದೆ, ಪುಸ್ತಕ ಬರೆಯಲು ಅಷ್ಟ ಕಾಣ್ತಾ ಇಲ್ಲ ಅಂತ ಹೇಳಿದ್ರು. ಆ ಸಮಯದಲ್ಲಿ ಭಾರಿ ಯೋಚನೆ ಮಾಡ್ತಿದ್ದ ಕಾಲಕ್ಕೆ ಯಾವ ರೀತಿ ಬರೀಬೇಕು ಒಂದು ಸ್ಫೂರ್ತಿ ಬಂತು. ಆ ಸ್ಫೂರ್ತಿಯ ಹಿಂದೆ ಅಷ್ಟು ದಿವಸ ಬರಲಿಕ್ಕಾಗದಿದ್ದ ಕೆಲಸ ಅದು, 20 ವರ್ಷದಿಂದ ಪ್ರಯತ್ನ ಪಡಲಿಕ್ಕಾಗಿರಲಿಲ್ಲ. ಅಲ್ಲಿ ಒಂದು ವಿಶೇಷವಾದ ಭಗವಂತನ ಸನ್ನಿಧಾನದ ಪ್ರಭಾವದಿಂದ 15ನೇ ದಿವಸದಲ್ಲಿ ಪುಸ್ತಕ ತಯಾರಾಗಿದೆ. 15ನೇ ದಿವಸಗಳಲ್ಲಿ ಆ ಪುಸ್ತಕ ತಯಾರಾಗಿದೆ. ಅದನ್ನ ಬಿಡುಗಡೆ ಯಾರಿಗೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದರೆ, ಇವತ್ತು ಮಾಧ್ವರಿಗೆ ಎಲ್ಲಾ ಮಾಧ್ವೇತರಿಗೂ ಎಲ್ಲಾ ಮಾಧ್ವರಿಗೂ ಗೊತ್ತಿರತಕ್ಕಂಥ ಒಬ್ಬ ಸ್ವಾಮಿಗಳು ಅಂದ್ರೆ ಬೇಜಾರ ಸ್ವಾಮಿಗಳು ಅಂದ್ರೆ ಹೇಳಿದ ತಕ್ಷಣ ಅವರ ಹೆಸರು ಹೇಳಿದ ತಕ್ಷಣ ತಕ್ಷಣ ಗುರುತಿಸ್ತಕ್ಕಂಥವ್ರು. ಅದರ ಜೊತೆಗೆ ಅಖಿಲ ಭಾರತ ಮಾಧ್ವ ಮಂಡಲ ಸ್ಥಾಪನೆ ಮಾಡಿಬಿಟ್ಟು ಇಡೀ ಮಾಧ್ವ ಜನಾಂಗದ ಒಂದು ಒಗ್ಗಟ್ಟಿಗೋಸ್ಕರವಾಗಿ ಇನ್ನಿಲ್ಲದ ಹಾಗೆ ಪ್ರಯತ್ನ ಪಟ್ಟವರು. ಅದರ ಜೊತೆಗೆ ಅನೇಕ ಕಾರಣಗಳಿಂದ ಇವತ್ತು ಆಚಾರ್ಯ ಸಿದ್ಧಾಂತದ ಬಗ್ಗೆ ತುಂಬಾ ಕಳಕಳಿ ಹೊಂದಿದಂತಹ ಪೂಜ್ಯರು ಅನ್ನೋ ದೃಷ್ಟಿಯಿಂದ ಅವ್ರ ಕೈಯಲ್ಲೂ ಬಿಡುಗಡೆ ಮಾಡಿಸ್ಬೇಕು. ಆದ್ರೆ ಅವ್ರು ಸಿಗೋ ಸಂಭವ ಇರಲಿಲ್ಲ, ಬದರಿಯಲ್ಲಿದ್ರು ಅವರು. ಆಚಾರ್ಯ ಬದರಿಗೆ ಹೋದ್ರೆ ಅವರು ಬದರಿಯಲ್ಲೇ ಇದ್ದ ಕಾಲ. ಅದು ಹೇಗೆ ಸಂಪರ್ಕ ಮಾಡಬೇಕು ಅಂತ ಯೋಚನೆ ಮಾಡಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಎಲ್ಲ ಗಡಿಬಿಡಿಯಲ್ಲಿ ನಡೆದಿದ್ದೇನೆ. ನಿನ್ನೆ ಸಾಯಂಕಾಲ ಸತಿ ಪುಸ್ತಕ ಇಲ್ಲ, ಇನ್ನು ಬರದೇ ಇಲ್ಲ, ಪದೇನ ಅಧ್ಯಾಯಗಳು ಆಗ್ತಾ ಇದೆ, ಮನೆ ಅಧ್ಯಾಯಗಳು. ನಿನ್ನ ರಾತ್ರಿ ಎಲ್ಲ ಕೆಲಸ ಆಗಿದೆ, ಜೋರ ಬಳೆ ಸುರಿತಾ ಇದೆ. ಆ ಬರೆ ಸುರಿತಿರ್ಬೇಕಾದ್ರೆ ಆಚಾರ್ಯ ಪುಷ್ಪವೃಷ್ಟಿ ಆಗ್ತಿದ್ದ ಕಾಲ ಬರಿತಾ ಇದ್ದೀವಿ. ಪುಷ್ಪವೃಷ್ಟಿ ಬರೀತಿದ್ದ ಕಾಲಕ್ಕೆ ಜೋರ್ ಬಳೆ ಹುಚ್ಚಾಗುತ್ತೆ, ಜೋರ್ ಬಳೆ ರೆಕಾರ್ಡ್ ರೇರ್ ಆಗಿದ್ದ ಆ ಕಾಲಕ್ಕೆ ಅದು ಮುಗೀತು. ಆಮೇಲೆ ನೋಡಿದ್ರೆ ಎಂತ ಆಗುತ್ತೆ, ಕರೆಂಟ್ ಹೋಗ್ಬಿಡುತ್ತೆ ರೆಡಿ ಅಂತೇಳಿ. ಬರೀ ಅವ್ರ ಆಚಾರ ಅದೃಷ್ಟ ಜನ ಕತ್ಲಾದಾಗ ಆಯ್ತು, ಆಕ್ಚುಲಿ ಅದೃಷ್ಟ ರಾಗೋದ್ರೆ ಕತ್ಲಿದ್ದಾಗ ಲೆಕ್ಕ. ರಾತ್ರಿ 2:30 ಕರೆಂಟ್ ಇಲ್ಲ, ಬರೀ ಅಷ್ಟೊತ್ತಿಗೆ ಕುತ್ಕೊಂಡು ಬರೋದು, 5 ಗಂಟೆಗೆ ಮುಗಿಸಿ ಪ್ರಸಿಗೆ ಕೊಟ್ಟು ಆಗ ಬೈಂಡ್ ಆಗಿ ಪುಸ್ತಕ ಬಂದಿದ್ದು. ಅಂದ್ರೆ ಅವ್ರ ಮನಸ್ಸು ಭಾಷೆ ಹೇಗೆ ಮಾಡ್ತಾರೆ ಎಂಬುದಕ್ಕೂ ಸಾಕ್ಷಿ ಆಯ್ತು. ಬೇರೆ ಹೇಳಿ ಆಗಿದೆ, ನಿನ್ನೆ ಕಾರ್ಯಕ್ರಮ ಇಟ್ಕೊಳ್ಬೇಕಂತಿತ್ತು, ನಿನ್ನೆ ಇಟ್ಕೊಂಡಿದ್ರೆ ಬಹುಶಃ ಒಬ್ರು ಬಂದಿರ್ಲಿಕ್ಕೆ ಆಗ್ತಿರ್ಲಿಲ್ಲ, ನಿನ್ನ ಬಯಗೆ ಯಾರು ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದೊಂದು ಸಾಧುಗಳು ಬರೋ ಒಳ್ಳೆ ದೊಡ್ಡ ಯೋಗ ಇತ್ತು. ಪ್ರಾರ್ಥನೆ ಮಾಡಿದ ತಕ್ಷಣ ಅವ್ರು ಇವಾಗ ಯಾವ ಕಾರ್ಯಕ್ರಮಕ್ಕೂ ಇಲ್ಲ ಅಂತ ಹೇಳಿಲ್ಲ, ಅದೇ ರೀತಿಯಲ್ಲಿ ಇವತ್ತು ಅನುಗ್ರಹ ಮಾಡಿ ಆಗಮಿಸಿದ್ದಾರೆ. ಆ ದೊಡ್ಡ ಭಾಗ್ಯ ನಿಜವಾಗಲೂ ಕೂಡ ಪುಸ್ತಕ ಬರೆದಿದ್ದ ಸಂತೋಷನು ಪರಪೂಜ ಪೇಜಾವರ ಶ್ರೀಪಾದಂಗಳವರ ಅಮೃತಾಸ್ತ್ರದ ಬಿಡುಗಡೆ ಆಗತ್ತೆ ಅಂತ ಕೇಳಿದರೆ ಅದು ದೊಡ್ಡ ಭಾಗ್ಯ. ಅದಕ್ಕೆ ಇನ್ನೊಂದು ಕಾರಣ ಅಂದ್ರೆ ಇಷ್ಟೀತಿ ದಿವಸ ಸುಮಧ್ವಿದ ಅನುವಾದವೇ ಸಿಕ್ತಿರಲಿಲ್ಲ. ಸುಮಧ್ವಿದ ಅನುವಾದ ಕನ್ನಡದಲ್ಲಿ ಸಿಗಲಿಕ್ಕೆ ಎಷ್ಟೋ ವರ್ಷ ಆಗೋಗಿತ್ತಾಗದೇನೆ. ಅದನ್ನು ಮೊದಲ ಬಾರಿಗೆ 1988ರಲ್ಲಿ ಒಂದು ಬರೀ ಅವಕಾಶವನ್ನು ಕೊಟ್ಟು ತಮ್ಮ ವಿದ್ಯಾಪೀಠದ ಆಶ್ರಯದಲ್ಲಿ ಅನುವಾದವನ್ನು ನನ್ನ ಅನುವಾದವನ್ನು ಪ್ರಕಾಶನೆ ಮಾಡಿದ್ದು ಕೂಡ ಪರಮಪೂಜ್ಯ ಪೇಜಾವರ ಶ್ರೀಪಾದಂಗಳವರೇ. ಸುಮಧ್ವಿದ ಪ್ರಕಾಶನ ಅನುವಾದಕ್ಕೆ ಅವಕಾಶ ಕೊಟ್ಟ ಆ ಪೂಜ್ಯರ ಕೈಯಿಂದನೇ ಅದು ಬಿಡುಗಡೆ ಆಗುತ್ತೆ ಅಂದ್ರೆ ಆಗ ಇದಕ್ಕೆ ನಾಂದಿ ಅವತ್ತೆ ಆಗಿತ್ತು ಅಂತ ಅರ್ಥ. ಇವತ್ತು ನಾಂದಿ ಅವತ್ತೆ ಆಗಿತ್ತು ಅಂತ ತರ್ಥ. ಅಂತ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಇದರ ಬಗ್ಗೆ ಬಹಳ ಹೆಮ್ಮೆ ಪಟ್ಟು ಪರಮಪೂಜ್ಯ ಶ್ರೀಪಾದಂಗಳವರನ್ನ ಅವರ ಅನುಗ್ರಹಕ್ಕೋಸ್ಕರ ಮತ್ತೆ ಮತ್ತೆ ನಾನು ಕೃತಜ್ಞತೆಯಿಂದ ನಮಸ್ಕಾರ ಮಾಡ್ತಾ ಇದ್ದೇನೆ. ಈ ಪುಸ್ತಕದ ಬಗ್ಗೆ ಮಾತಾಡಬೇಕು 4 ಮಾತುಗಳನ್ನ ಅಂತ ಕೇಳಿಕೊಂಡಾಗ ಅದಕ್ಕೆ ಸಮರ್ಥರಾಗಿ ವಿಮರ್ಶೆ ಮಾಡತಕ್ಕಂಥ ಸಾಮರ್ಥ್ಯ ಇರೋ ಜನಗಳು ಹೆಚ್ಚು ಜನ ಇಲ್ಲ. ಎಲ್ಲ ಚೆನ್ನಾಗಿದೆ ಅಂತ ಹೇಳೋದು ಒಂದು ಗುಂಪು, ಯಾವುದೂ ಚೆನ್ನಾಗಿಲ್ಲ ಇನ್ನೊಂದು ಗುಂಪು, ಏನಾದ್ರೂ ಕೊಡಿ ಏನು ಉಪಯೋಗ ಇಲ್ಲ ಅಂತ ಹೇಳ್ಬಿಡ್ತಾರೆ ಕೆಲವರು, ಇನ್ನು ಕೊಡಿ ಫಟ್ಲಾಸ್ ಆಗಿದೆ ಅಂತ ಹೇಳ್ತಾರೆ, ಅದೊಂದು ಗುಣ ಅತಿರೇಕಗಳು. ಆದರೆ ಒಳ್ಳೆ ವಿಮರ್ಶಕರಾಗಿ ಇಡೀ ನಮ್ಮ ಮಾಧ್ವ ಸಮಾಜದಲ್ಲಿ ಇವತ್ತು ಅತ್ಯಂತ ವೃದ್ಧ ಪಂಡಿತರಲ್ಲಿ ಬಹಳ ಪ್ರತಿಷ್ಠಿತರು ಅಂದರೆ ಪ್ರೊಫೆಸರ್ KT ಪಾಂಡುರಂಗಿಯವರು. ಅವರನ್ನು ಕೇಳಿಕೊಂಡ ತಕ್ಷಣ ಅವರು ಹೇಗೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ತಮ್ಮ ಎಷ್ಟೇ ಕಾರ್ಯಗಳ ಬಗ್ಗೆ ಬಿಡುವು ಮಾಡ್ಕೊಂಡು ಬರ್ತಾರೆ, ಇವತ್ತು ಬಂದು ಆ ಗ್ರಂಥದ ಬಗ್ಗೆ ಮಾತಾಡಬೇಕು ಅಂತ ಕೇಳೋದಕ್ಕೆ ಬಂದಿದ್ದಾರೆ. ನಾವು ವಿದ್ಯಾರ್ಥಿಯಾಗಿದ್ದಾಗಿಂದ ಅವರ ಸಂಪರ್ಕ ಇದೆ. ಅವರ ಬಗ್ಗೆ ಒಂದೇ ಮಾತಾಡೋದಂದ್ರೆ ನಾನು ಬಹುಶಃ MA ಕ್ಲಾಸ್ನಲ್ಲಿದ್ದಾಗ ನಾನು ಪಾಠ ಕೇಳಿದ್ದಕ್ಕಿಂತ ಮತ್ತೆ ಗಲಾಟೆ ಮಾಡಿದ್ದೇ ಜಾಸ್ತಿ, ಪ್ರಶ್ನೆಗಳು ಮಾಡಿದ್ದೇ ಜಾಸ್ತಿ. ಬೇರೆ ಎಲ್ಲ ಮೇಷ್ಟ್ರುಗಳು ನನ್ನ ಕಂಡ್ರೆ ಅಕ್ಷಿಟ್ಟ, ಇವತ್ತು ನನ್ನ ಕಂಡ್ರಾಗಲ್ಲ ಆ ಮೇಷ್ಟ್ರು ಸಂಸ್ಕೃತದಲ್ಲಿ ನನ್ನ ಕಂಡದಷ್ಟು ಆ ಕಡೆ ಹೋಗ್ಬಿಡ್ತಾರೆ. ನಾನು ಹೆಚ್ಚು ಗಲಾಟೆ ಮಾಡಿದ್ದು ಪಾಂಡುರಂಗರು ಜಾಸ್ತಿ ಇಲ್ಲ, ಅದು ಕೂಡ ವಿಶೇಷವಾಗಿ ಬಹುಶಃ ಇನ್ನೊಬ್ಬ ಪ್ರೊಫೆಸರ್ ಯಾರು ಇದ್ದರೆ ನನ್ನ ಫೇಲ್ ಮಾಡ್ತಿದ್ರು, ಎಮ್ಮೆ ಆಗ್ಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಆದ್ರೆ ಫಸ್ಟ್ ರ್ಯಾಂಕ್ ಕೊಟ್ಟು ಅವ್ರು ಪಾಸ್ ಮಾಡಿದ್ರು. ಹುಡುಗ ಪಾಂಡರಂಗಿ ಅವರ ಸೌಹೃದ ಐತಿ ಎಷ್ಟು ಅಂತ ಕೇಳಿದ್ರೆ ಅಷ್ಟು ಕ್ಲಾಸ್ನಲ್ಲಿ ಪ್ರಶ್ನೆಗೆ ಮಾಡಿದ್ರೆ ಅಂದ್ರೆ ಒಳ್ಳೆ ಸೆನ್ಸ್ನಲ್ಲಿ ತಗೊಂಡಿದ್ರು, ಒಳ್ಳೆ ದೃಷ್ಟಿಯಿಂದ ತಗೊಂಡು ಅದ್ರ ಬಗ್ಗೆ ಬಹಳಷ್ಟು ಆಧಾರ ತೋರಿಸಿದವರು ಅಂದ್ರೆ ಕೆ ಟಿ ಪಾಂಡರಂಗಿ ಅವರು. ಆ ರೀತಿ ವಿಮರ್ಶಕ ಇರೋದು ಸಿಗೋದು ಭಾರಿ ಕಷ್ಟ. ಬಹಳ ಸಹೃದಯ ವಿದ್ವಾಂಸರು ಅವರು ಬಂದಿದ್ದಾರೆ, ಬಹಳಷ್ಟು ಅದೊಂದು ದೊಡ್ಡ ಸುಯೋಗ. ಇಂಥ ಒಂದು ಸಮಯದಲ್ಲಿ ಪರಮಪೂಜ್ಯ ಶ್ರೀಪಾದಗಳಿಗೆ ಅಂತವನ್ನು ಬಿಡುಗಡೆ ಮಾಡಬೇಕು. ಮತ್ತಿನ್ನೊಂದು ವಿಶೇಷ ಅಂದ್ರೆ ಇದು ನನ್ನ ಪುಸ್ತಕದಲ್ಲಿ 99ನೇ ಪುಸ್ತಕ. ಅದೊಂದು ದೊಡ್ಡ ಯೋಗ. 99 18 ಅಂದ್ರೆ ಜಯ. ಜಯ ಅಂದ್ರೆ ಮಧ್ವಾಚಾರ್ಯರು, ಜಯರೂಪಿ ಯಥೋತ್ಸವ ಅಂತ ಹೇಳಿದ್ದಾರೆ. ಮಧ್ವಾಚಾರ್ಯರ ಚರಿತ್ರೆ ಇವತ್ತು ಅರ್ಥ ಆಗಿರೋದು ಭಾರಿ ವಿಶೇಷ. ಇನ್ನು ಮುಂದೆ ನಮ್ಮ ಯೋಚನೆ ಪೂರ್ಣ ಪರಿಣಾಮ ಪರಿಸರ ಇನ್ನೊಂದು ಬರೀಬೇಕು. ಆ ಸಿದ್ಧಾರ್ಥ ಏನು ಅಂತ ತಿಳಿಸಬೇಕು. ಆ ಸಿದ್ಧಾರ್ಥದ ಪರಿಚಯ ಇವತ್ತು ಹೇಳ್ತಕ್ಕಂತ ಕೃತಿಗಳು ಇಲ್ಲ. ಆ ಒಂದು ಯೋಚನೆ ಇದೆ. ಆ ಗ್ರಂಥ ಪರಿಚಯಕ್ಕೆ ಇರೋದು ತಯಾರಾಗಿದೆ. ಸ್ವರಮೂಲ ಸೌರಭ ಅಂತ ಹೇಳಿ ಹಿಂದೆ ಸುಧಾ ಅಂತ ಆಗಿತ್ತು, ದೊಡ್ಡದಾಗಿ ಸ್ವರಮೂಲ ಸೌರಭ ಅಂತ ಹೇಳಿ ಕನ್ನಡ ಇಲ್ಲಿ ಶರಣವೂ ಆಗಿದೆ. ಇಷ್ಟಲ್ಲಿ ಬಿಡುಗಡೆ ಆಗುತ್ತೆ. ಸಂಸ್ಕೃತದಲ್ಲೂ ಕನ್ನಡದಲ್ಲೂ ವಿಸ್ತಾರವಾದ ಪರಿಚಯ. ಸುಮಾರು 300 ಪುಟಗಳಷ್ಟು ದೊಡ್ಡ ಗ್ರಂಥ. ಇಂಗ್ಲಿಷ್ನಲ್ಲೂ ಅಷ್ಟೇ ದೊಡ್ಡದಾಗಿ ತಯಾರಾಗಿದೆ. ಅದು ಇಷ್ಟಲ್ಲೇ ಬಿಡುಗಡೆ ಆಗುತ್ತೆ. ಆ ಗ್ರಂಥದ್ದಾಯ್ತು, ಅದಾಯ್ತು. ದರ್ಶನ ಅವರ ಫಿಲಾಸಫಿ ಏನು ಅಂತ ಹೇಳ್ತಕ್ಕಂಥ ಒಂದು ಕೃತಿಯನ್ನ ಮಾಡೋ ಉದ್ದೇಶ ಇದೆ. ಪರಮಪೂಜ್ಯ ಶ್ರೀಪಾದಗಳ ಅನುಗ್ರಹದಿಂದ ಆ ಕೆಲಸ ಆಗಬೇಕು ಅಂತ ಹೇಳಿ ಅವರನ್ನು ಕೇಳ್ತಾ, ಈ ಕೆಲಸವಾಗಲಿಕ್ಕೆ ಇನ್ನೊಂದು ಮುಖ್ಯ ಕಾರಣವಾಗಿದ್ದು ಮುದ್ದಾಪುರ ಶ್ರೀನಿವಾಸರ. ಮುಂದೆ ಮತ್ತೆ ಮಾತಾಡೋದಿಲ್ಲ, ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ ಎಲ್ಲ ಕೂಡ. ಮುದ್ದಾಪುರ ಶ್ರೀನಿವಾಸರಾವ್ ಅಂತ ಒಬ್ಬರು ಈ ಗ್ರಂಥ ಬರ್ಕೊಡ್ಬೇಕು ಅಂತ 5-6 ವರ್ಷದಿಂದ ಕೇಳ್ತಾನೆ ಇದ್ರು. ನಾನೇ ಪ್ರಕಾಶನ ಮಾಡ್ತೇನೆ, ತುಂಬಾ ಮಾಡಬೇಕು ಅಂತ ಹೇಳಿ. ಅವ್ರು ಇಡೀ ಕುಟುಂಬದವರೆಲ್ಲ ನಿಜವಾಗಲೂ ಅವ್ರು ಮಾಧ್ವರಲ್ಲ, ಅನೇಕರಿಗೆ ಗೊತ್ತಿಲ್ಲ, ಮಾಧ್ವರಲ್ಲ ಅವರು. ಸ್ಮಾರಕರಾಗಿದ್ದವರು ಆಚಾರ್ಯರ ಸಿದ್ಧಾಂತದ ಬಗ್ಗೆ ಕೇಳಿ ಸಂಪೂರ್ಣ ಬದಲಾವಣೆಯಾಗಿ ಇವತ್ತು ಆಚಾರ್ಯ ಗ್ರಂಥವನ್ನೇ ಪ್ರಕಾಶನ ಮಾಡೋಷ್ಟರ ಮಟ್ಟಿಗೆ ದೀಕ್ಷೆ ಪಡ್ಕೊಂಡಿದ್ದಾರೆ ಅಂದ್ರೆ ಅದು ಬಹಳಷ್ಟು ಅಪೂರ್ವವಾದ ಸಾಧನೆ. ಅವರು ಈ ಗ್ರಂಥ ಪ್ರಕಾಶನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಗ್ರಂಥ ನಿನ್ನೆ ಹೇಳಿದೆ, ಈ ಎಷ್ಟು ಕಷ್ಟಪಟ್ಟು ಗ್ರಂಥ ತಯಾರಾಗಿದೆ ಅಂದ್ರೆ ಆ ತಯಾರು ಮಾಡಿದ ಹುಡುಗ ನಮ್ಮ ಶಿಷ್ಯ ಆನಂದ ಪದ್ಮನ ಸುದರ್ಶನ ಅಂತ ಹೆಸರು. ನಂಬಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಒಳ್ಳೆ ನಿಪುಣ. ಈ ಪುಸ್ತಕ ಹೊರಗೆ ಬರಲಿಕ್ಕೆ ಒಳ್ಳೆ ಒಂದು ಭಾರಿ ದೊಡ್ಡದಂತ ವ್ಯಕ್ತಿ. ಆತನ್ನು ಇಲ್ಲಿ ಬಂದಿದ್ದಾನೆ. ಶ್ರೀಗಳು ಮುಂದೆ ಅನುಗ್ರಹ ಮಂತ್ರಾಕ್ಷತೆ ಕೊಡ್ತಾರೆ. ಇದೆಲ್ಲರ ನಾನು ಹೇಳ್ತಾ, ಮತ್ತು ರಾಷ್ಟ್ರೋತ್ಥಾನ ಪ್ರಶ್ನೆ ಅವ್ರು ಕೂಡ ದೀಪಾವಳಿ ಯಾರು ಕೆಲಸ ಮಾಡೋದಿಲ್ಲ ಅಂಥದ್ದು. ಇದಕ್ಕೋಸ್ಕರ ಕೆಲಸ ಮಾಡಿ ಬೆಳಗ್ಗೆಲ್ಲ ಪ್ರಿಂಟ್ ಮಾಡಿ ಬಹಳಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರು ಕೃತಜ್ಞತೆಯಿಂದ ಹೇಳ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಪರಮಪೂಜ್ಯ ಶ್ರೀಪಾದಗಳವರು ಈಗ ಗ್ರಂಥ ಬಿಡುಗಡೆ ಮಾಡೋದಕ್ಕೆ ಮುಂಚೆ ಪ್ರೊಫೆಸರ್ ಕೆ ಟಿ ಪಾಂಡರಂಗಿ ಅವರು 4 ಮಾತುಗಳನ್ನು ಗ್ರಂಥದ ಬಗ್ಗೆ ಹೇಳಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ.
ನಾಳೆಯ ಪ್ರವಚನ ಎಂದಿನಂತೆ ಇರುತ್ತೆ, ಮಾಮೂಲಾಗಿರುತ್ತೆ. ನಾಳೆಯಿಂದ ಪ್ರವಚನ ಮುಂದುವರಿಯುತ್ತೆ.
ಕಲ್ಯಾಣ ಗುಣಪೂರ್ಣಾಯ ದೋಷದೂರಾಯ ವಿಷ್ಣುವೇ ನಮಃ ಶ್ರೀ ಪ್ರಾಣನಾಥಾಯ ಭಕ್ತಾಭೀಷ್ಟಪ್ರದಾಯಿನಿ. ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು. ಶ್ರೇಷ್ಠ ವಿದ್ವಾಂಸರಾಗಿರ್ತಕ್ಕಂಥ ಪ್ರಭಂಜನಾಚಾರ್ಯರೇ ಮತ್ತು ಮಹನೀಯರೇ, ತಾವೆಲ್ಲ ಶ್ರೀಪಾದಂಗಳವರ ಅನುಗ್ರಹ ಭಾಷಣ ಕೇಳೋದಕ್ಕೆ ಕಾತರರಾಗಿರೋದ್ರಿಂದ ನಾನು ಬಹಳ ಹೊತ್ತು ಮಾತನಾಡೋದಿಲ್ಲ. ನಮ್ಮ ಪ್ರಭಂಜನಾಚಾರ್ಯರು ಎಂಎ ಕ್ಲಾಸ್ನಲ್ಲಿ, ಸಂಸ್ಕೃತ ಎಂಎ ಕ್ಲಾಸ್ನಲ್ಲಿ ನನ್ನ ವಿದ್ಯಾರ್ಥಿಯಾಗಿಂದ ಹಿಡಿದು ಅವರ ಪ್ರತಿಭೆಯನ್ನು, ವಿದ್ವತ್ತನ್ನು ನಾನು ಕಂಡವನು. ಮತ್ತು ಆ ಪ್ರತಿಭೆ, ವಿದ್ವತ್ತು ಹೇಗೆ ಬೆಳೀತಾ ಹೋಯಿತು ಅಂತ ಅನ್ನೋದನ್ನು ಪ್ರತ್ಯಕ್ಷವಾಗಿ ಕಂಡವನು. ಇತ್ತೀಚೆಗೆ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಾಸ ಮಧ್ವ ಸಂಶೋಧನಾ ಪ್ರತಿಷ್ಠಾನದಿಂದ ಮುಖಾಂತರ 5 ಪುಷ್ಪಗಳಿಂದ ಅವರು ಶ್ರೀಮದ್ ಆಚಾರ್ಯರ ಶಾಸ್ತ್ರದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮೊದಲನೇ ಪುಷ್ಪ ಹಸ್ತಲಿಖಿತ ಗ್ರಂಥಗಳ ಸಂಗ್ರಹ. ನಮ್ಮ ದೇಶದಲ್ಲಿ ಹಿಂದೆ ವಿದ್ವಾಂಸರ ಮನೆಗಳಲ್ಲಿ, ಮಠಗಳಲ್ಲಿ ಹಸ್ತಲಿಖಿತ ಗ್ರಂಥಗಳು ಇರ್ತಾ ಇದ್ವು. ಆನಂತರದಲ್ಲಿ ದೇಶದಲ್ಲಿ ಅನೇಕ ಕಡೆಗೆ ಪ್ರಾಚ್ಯ ಸಂಶೋಧನಾ ಮಂದಿರಗಳು ಸ್ಥಾಪಿತವಾದವು. ಹೀಗಾಗಿ ಹಸ್ತಲಿಖಿತ ಗ್ರಂಥಗಳು ಒಂದು ರೀತಿಯಿಂದ ಉಳಿದುಕೊಂಡು ಪಾಠ ಪ್ರವಚನದಲ್ಲಿ ಬಳಕೆಯಲ್ಲಿದ್ದವು. ಆದರೆ ಮುಂದೆ ವಿದ್ವಾಂಸರೆಲ್ಲ ತಮ್ಮ ನದಿ ತೀರದ ಗ್ರಾಮಗಳನ್ನು ಬಿಟ್ಟು ದೊಡ್ಡ ದೊಡ್ಡ ಊರಿಗೆ ಬರಲಿಕ್ಕೆ ಹತ್ತಿದರು. ಮಠಗಳಲ್ಲಿ ಇನ್ನೂ ಕೂಡ ಇದ್ರೂ ಕೂಡ ಅವುಗಳು ಅಲ್ಲೇ ಸಂಗ್ರಹವಾಗ್ಯಾವೆ. ಆದರೆ ಒಟ್ಟು ನಮ್ಮ ದೇಶದಲ್ಲಿ 10 ಲಕ್ಷ ಕೈಬರಹದ ಗ್ರಂಥಗಳು ಇವತ್ತು ದೇಶದ ನಾನಾ ಭಾಗಗಳಲ್ಲಿವೆ. ತ್ರಿವೇಂದ್ರಂ, ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ತಂಜಾವೂರು ಸರಸ್ವತಿ ಮಹಲ್, ಮದ್ರಾಸ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಹೀಗೆ ಅನೇಕ ಕಡೆಗೆ ಇವೆ. ನಾನು ಹಿಂದೆ ವೆಲ್ತ್ ಆಫ್ ಸಂಸ್ಕೃತ ಮ್ಯಾನುಸ್ಕ್ರಿಪ್ಟ್ಸ್ ಇನ್ ಇಂಡಿಯಾ ಅಂಡ್ ಅಬ್ರಾಡ್ ಅಂತ ಒಂದು ಗ್ರಂಥ ಬರೆದಾಗ ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿ ಅದನ್ನು ಮಾಡಿದ್ದೇನೆ. ಈ ವಿಧದಲ್ಲಿ ಈ ಗ್ರಂಥಗಳ ರಕ್ಷಣೆ ಮತ್ತು ಇದನ್ನು ಉಳಿಸೋದಕ್ಕೆ ಅನೇಕ ವಿಧವಾದಂತಹ ಪ್ರಯತ್ನಗಳು ಇತ್ತೀಚೆಗೆ ನಡೀತಾ ಇದೆ. ನಮ್ಮ ಇಂದಿರಾ ಗಾಂಧಿ ಆರ್ಟ್ ಸೆಂಟರ್ದವರು ಸುಮಾರು 20,000 ಕೈಬರಹದ ಗ್ರಂಥಗಳನ್ನು ಮೈಕ್ರೋಫಿಲ್ಮ್ ಮಾಡಿದ್ದಾರೆ. ಇಂಡೋ ನೇಪಾಲ್ ಜರ್ಮನ್ ನೇಪಾಳ ಮ್ಯಾನುಸ್ಕ್ರಿಪ್ಟ್ ಪ್ರಾಜೆಕ್ಟ್ದವರು ಅವರೊಂದು 50,000 ಕೈಬರಹದ ಗ್ರಂಥಗಳನ್ನು ಅವರು ಸಿಡಿಗೆ ಹಾಕಿಟ್ಟಿದ್ದಾರೆ. ಇಷ್ಟು ಎಷ್ಟು ಪ್ರಯತ್ನಗಳಾದ್ರೂ ನಮ್ಮ ದ್ವೈತ ವೇದಾಂತದ ಗ್ರಂಥಗಳ ಕಡೆಗೆ ವಿಶೇಷವಾದಂತಹ ಗಮನ ಯಾರೂ ಕೊಟ್ಟಿಲ್ಲ. ಅವರಿಗೆ ಎಲ್ಲಾದರಲ್ಲೂ ಆಸಕ್ತಿ ಇರೋದ್ರಿಂದ ತಮ್ಮಷ್ಟಕ್ಕೆ ತಾವು ಮಾಡ್ತಾರೆ. ಅಕಸ್ಮಾತ್ ದ್ವೈತ ವೇದಾಂತ ಗ್ರಂಥಗಳು ಬಂದರೆ ಅವನ್ನು ಅಲ್ಲಿ ಇಡ್ತಾರಷ್ಟೇನೆ. ತಂಜಾವೂರು ಸರಸ್ವತಿ ಮಾಲ್ನಲ್ಲಿ ಬೇಕಾದಷ್ಟು ದ್ವೈತ ವೇದಾಂತದ ಗ್ರಂಥಗಳಿದೆ. ಪೂನಾ ಓರಿಯೆಂಟಲ್ ಭಂಡಾರಕರದಲ್ಲಿದೆ, ಹೀಗಿದೆ. ಆದರೆ ನಮ್ಮ ಪಂಡಿತರ ಮನೆಗಳಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಇರತಕ್ಕಂಥ ಹಸ್ತಲಿಖಿತ ಗ್ರಂಥಗಳು ಸುರಕ್ಷಿತವಾಗದೆ ಉಳಿದಿತ್ತು. ನಮ್ಮ ಪ್ರಭಂಜನ ಆಚಾರ್ಯರು ಈಗ ಸುಮಾರು 25 ವರ್ಷಗಳಿಂದ ಊರೂರಿಗೆ ಹೋಗಿ ಪಂಡಿತರ ಮನೆತನಗಳಲ್ಲಿತ್ತು ಅಲ್ಲೆಲ್ಲ ಹೋಗಿ ಆ ಹಸ್ತಲಿಖಿತ ಗ್ರಂಥಗಳನ್ನು ಸಂಗ್ರಹ ಮಾಡಿ ಸುಮಾರು 2,000 ಹಸ್ತಲಿಖಿತ ಗ್ರಂಥಗಳನ್ನು ತಮ್ಮ ಒಂದು ಸಂಶೋಧನಾ ಮಂದಿರದಲ್ಲಿ ಇಟ್ಟಿದ್ದಾರೆ. ಅವರು ಈ ಕಾರ್ಯವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಒಂದು 20 ವರ್ಷ ಮೊದಲೇನೆ ನಾನು ಪ್ರಾರಂಭ ಮಾಡಿದ್ದೆ. ಆದರೆ ಅವರಷ್ಟು ವೇಗದಿಂದ ಮಾಡಲಿಲ್ಲ. ನಾನು ಈ 45 ವರ್ಷದಲ್ಲಿ ನಾನು ಸಂಗ್ರಹ ಮಾಡಿದ್ದು 2,000, 10 ವರ್ಷದಲ್ಲಿ ಅವರು ಸಂಗ್ರಹ ಮಾಡಿದ್ದು 2,000. ಆಮೇಲೆ ನನಗೆ ವಯಸ್ಸಾದ್ರಿಂದ ಅವುಗಳನ್ನ ರಕ್ಷಣೆ ಮಾಡೋದು, ಅವುಗಳನ್ನೆಲ್ಲ ಪ್ರಕಾಶ ಮಾಡೋದನ್ನ ಕಷ್ಟ ಆಗ್ತಾ ಇದ್ದರಿಂದ ನನ್ನ ಕಡೆಗೆ ಇರತಕ್ಕಂತಹ ಅನೇಕ ಹಸ್ತಲಿಖಿತ ಗ್ರಂಥಗಳನ್ನು ನೀವು ತಗೊಳ್ರಿ, ಹೇಗೆಂದ್ರೆ ಒಂದು ವಯಸ್ಸಾದ್ಮೇಲೆ ಆಸ್ತಿಯನ್ನು ಮಕ್ಕಳಿಗೆ ಬರೆದು ಕೊಡ್ತೇವೆ ನೋಡ್ರಿ ನಾವು. ಹಂಗ ಈ ಗ್ರಂಥ ಅನ್ನೋ ಆಸ್ತಿಯನ್ನು ಶಿಷ್ಯರಿಗೆ ಅವ್ರಿಗೆ ಕೊಡ್ತಾ ಇದ್ದೇನೆ. ನಾನು ಎಡಿಟ್ ಮಾಡೋದು ಏನಾದರೂ ಬೇಕಾದ್ರೆ ಅವಶ್ಯವಾಗಿ ಅವರು ನನಗೆ ಕೊಡ್ತಾರೆ. ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾದವರು ಇತ್ತೀಚೆಗೆ ಈ ಹಸ್ತಲಿಖಿತ ಗ್ರಂಥಗಳ ರಕ್ಷಣೆಗೆ ತುಂಬಾ ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ. 100 ಕೋಟಿ ರೂಪಾಯಿಗಳ ಒಂದು ಶಾಶ್ವತ ನಿಧಿಯನ್ನು ಮಾಡಿ ರಂಗನಾಥ ಮಿಶ್ರಾ ಅವರ ಅಧ್ಯಕ್ಷತೆಯಲ್ಲಿ ಮ್ಯಾನುಸ್ಕ್ರಿಪ್ಟ್ ಮಿಷನ್ ಎನ್ನುವಂತಹ ಒಂದು ಮ್ಯಾನುಸ್ಕ್ರಿಪ್ಟ್ ಮಿಷನ್ ಅನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಮಿಷನ್ದವರು ಈಗಾಗಲೇ ಎಲ್ಲಿ ಮ್ಯಾನುಸ್ಕ್ರಿಪ್ಟ್ಗಳಿದೆ ಏನಿದೆ ಅನ್ನೋದಕ್ಕೆ ಸರ್ವೆ ಮಾಡೋದಕ್ಕೆ ಒಂದು ಟೀಮ್ ಆಫ್ ಸ್ಕಾಲರ್ಸ್ ಅನ್ನ ಕಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೊಂದು ಕೋರ್ ಕಮಿಟಿ ಇದೆ. ಆ ಕೋರ್ ಕಮಿಟಿಗೆ ಪ್ರಭಂಜನಾಚಾರ್ಯರನ್ನ ಅವಶ್ಯವಾಗಿ ಮೆಂಬರ್ ಮಾಡ್ಕೋಬೇಕು ಅಂತೇಳಿ ನಾನು ರಂಗನಾಥ ಮಿಶ್ರಾ ಅವ್ರಿಗೆ ಹೇಳಿದೆ. ಬಹುಶಃ ಸಮೀಪದಲ್ಲೇನೆ ಅವರು ಆ ಕೋರ್ ಕಮಿಟಿಗೆ ಮೆಂಬರ್ ಆಗ್ತಕ್ಕಂಥ ಕಾಗದ ಬಂತು. ಅಂದರೆ ನಮ್ಮ ಮಧ್ಯಯುಗಕ್ಕೆ ಸೇರಿರ್ತಕ್ಕಂಥ ಹಸ್ತಲಿಖಿತ ಗ್ರಂಥಗಳೇನಿವೆ ಅವು ಈ ಮೇನ್ ಸ್ಟ್ರೀಮ್ದಲ್ಲಿ ಕೂಡ ಒಂದು ರಕ್ಷಣೆಯಲ್ಲಿ ಬಂದರೆ ನಾವು ರಕ್ಷಣೆ ಮಾಡ ಹಾಗಾಗ್ತದೆ, ಆ ಮೇನ್ ಸ್ಟ್ರೀಮ್ದಲ್ಲಿ ಕೂಡ ರಕ್ಷಣೆ ಆದಾಗುತ್ತದೆ. ನಾನು ಒಮ್ಮೆ ಕೊಚ್ಚಿನ್ ಹತ್ರ ಇರತಕ್ಕಂಥ ತ್ರಿಪುರಿತುರ ಅನ್ನುವ ಸಂಸ್ಕೃತ ಕಾಲೇಜಿಗೆ ಹೋಗಿದ್ದೆ. ಕೊಚ್ಚಿನ್ ಮಹಾರಾಜರ ಸ್ಥಾಪನೆ ಮಾಡಿದ್ದು 300 ವರ್ಷಗಳಿಂದ ನಡ್ಕೊಂಡ್ಬಂದಿದ್ದು. ಅಲ್ಲಿ ಮಲಯಾಳಿ ಲಿಪಿಯಲ್ಲಿ 10,000 ಕೈಬರಹದ ಗ್ರಂಥಗಳಿವೆ. ಆ 10,000 ಕೈಬರಹದ ಗ್ರಂಥಗಳಲ್ಲಿ ಸುಮಾರು 500 ಗ್ರಂಥಗಳು ಮಧ್ವಗತಕ್ಕೆ ಸೇರಿರ್ತಕ್ಕಂಥ ಗ್ರಂಥಗಳು. ಕೊಚ್ಚಿನ್ ರಾಜರು ಒಂದು ಕಾಲದಲ್ಲಿ ಮಧ್ವಗತವನ್ನು ಸ್ವೀಕಾರ ಮಾಡಿ ಮಾಧ್ವರಾಗಿದ್ದವರು. ಅರಮನೆಗೆ ಹೋಗಿ ನೋಡಿದಾಗ ಮಹಾರಾಜ ಚೆನ್ನಾಗಿ ಅಂಗಾರಾಕ್ಷಂತೆ ಹಚ್ಚಿಕೊಂಡಿರೋ ಒಂದು ದೊಡ್ಡದೊಂದು ಫೋಟೋ ಇದೆ ಅಲ್ಲಿ. ಅವರಿಗೆ ಒಂದು ಅಲ್ಲಿ ಒಂದು ವರ್ಷಕ್ಕೆ ಒಂದು ದೊಡ್ಡ ವಿದ್ವತ್ ಸಭೆ ಆಗ್ತದೆ. ಆ ವಿದ್ವತ್ ಸಭೆ ಇನಾಗರೇಟ್ ಮಾಡೋದಕ್ಕೆ ನನಗೆ ಬರೋದಕ್ಕೆ ಹೋಗಿದ್ರು. ಹೇಳಿದಾಗ ಕಲ್ಚರ್ ಮಿನಿಸ್ಟರ್ ಬಂದಿದ್ರು. ಆ ಕಲ್ಚರ್ ಮಿನಿಸ್ಟರ್ಗೆ ಒಂದು ಸೂಚನೆ ಮಾಡಿದೆ ನಾನು, ಇವೆಲ್ಲ ಮಲಯಾಳಿ ಲಿಪಿಯಲ್ಲಿ ಇರತಕ್ಕಂತಹ ಕೈಬರಹದ ಗ್ರಂಥಗಳೇನಿವೆ, ಇವು ಮಲಯಾಳದ ಹೊರಗಡೆ ವಿದ್ವಾಂಸರಿಗೆ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಅವರಿಂದ ಅಧ್ಯಯನ ಆಗಲಿ ಸಂಶೋಧನೆ ಆಗಲಿ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ದೇವನಾಗರಿ ಲಿಪಿಯಲ್ಲಿ ಇವುಗಳನ್ನು ಬರೆಸುವಂತಹ ಒಂದು ಪ್ರಾಜೆಕ್ಟ್ ಮಾಡ್ರಿ ಅಂತ ಹೇಳಿದೆ. ತಕ್ಷಣ ಅವರು ಒಪ್ಪಿ ದೇವನಾಗರಿ ಲಿಪಿಯಲ್ಲಿ ಅವನ್ನೆಲ್ಲ ಪ್ರತಿ ಮಾಡೋದಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿ 3 ವರ್ಷದಿಂದ ಅದು ನಡೀತಾ ಇದೆ. ಅದನ್ನು ಮಾಡುವಾಗ ಅಲ್ಲಿ ಡೈರೆಕ್ಟರ್ಗೆ ಮಧ್ಯ ಮತದ್ದು ಏನು ಗ್ರಂಥಗಳು ಅದರದ್ದೆಲ್ಲ ಒಂದು ಪ್ರತ್ಯೇಕ ಲಿಸ್ಟ್ ಮಾಡಿಕೊಟ್ಟು ಇವುಗಳನ್ನ ಮೊದಲು ಮಾಡ್ರಿ ಅಂತ ಹೇಳಿ. ಹಾಗೇನೆ ಮೊನ್ನೆ ನಾನು ಉಡುಪಿ ಹೋಗಿದ್ದೆ ನಮ್ಮ ಫಲಿಮಾಡು ಮಠದ ಸ್ವಾಮಿಗಳ ದರ್ಶನ ಮಾಡಿಕೊಳ್ಳೋದಕ್ಕೆ. ಆ ಈ ವಿಚಾರ ಬಂದಾಗ ತುಳು ಲಿಪಿಯಲ್ಲಿ ಬಹಳಷ್ಟು ಮಾಧ್ಯ ಗ್ರಂಥಗಳು, ನಮ್ಮ ದ್ವೈತ ವೇದಾಂತ ಗ್ರಂಥಗಳು ತುಳು ಲಿಪಿಯಲ್ಲಿವೆ. ಸೂರ್ಯ ಮಠದಲ್ಲಿ ಅತ್ಯಧಿಕವಾಗಿವೆ, ನಮ್ಮ ಪೇಜಾವರ ಮಠದಲ್ಲಿ ಇವೆ. ಈ ತುಳು ಲಿಪಿ ಬಳದಿದ್ದಂತ ನಮಗೆಲ್ಲ ಆ ಗ್ರಂಥಗಳಿಗೆ ಕುಂಡ್ರನ ಆಗ್ಬಿಡ್ತೇನೋ. ಅದಕ್ಕೋಸ್ಕರ ಫಲಿವಾರ ಮಠದ ಸ್ವಾಮಿಗಳಿಗೆ ಏನು ಪ್ರಾರ್ಥನೆ ಮಾಡಿಕೊಂಡ್ರೆ, ಈ ತುಳು ಲಿಪಿಯಲ್ಲಿ ಇರ್ತಕ್ಕಂತ ಎಲ್ಲಾ ಗ್ರಂಥಗಳು ತ್ರಾಪಿ ಅಪ್ರಕಾಶಿತವಾಗಿರ್ತಕ್ಕಂಥ ದೇವನಾಗರಿ ಲಿಪಿಯಲ್ಲಿ ಮಾಡತಕ್ಕಂತಹದ್ದೊಂದು ಪ್ರಾಜೆಕ್ಟ್ ತಾವು ತಗೊಂಡ್ರೆ ಅದಕ್ಕೆ ನಮ್ಮ ದ್ವೈತ ವೇದಾಂತ ಪ್ರತಿಷ್ಠಾನದಿಂದ ನಾನು ಒಬ್ಬೊಬ್ಬ ವಿದ್ವಾಂಸರನ್ನು ಕಳಿಸಿ ಅದನ್ನ ಕಾಪಿ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಹೀಗೆ ಅನೇಕ ರೀತಿಯಿಂದ ಪ್ರಯತ್ನ ಮಾಡಿ ನಾವು ಹಸ್ತಲಿಖಿತ ಗ್ರಂಥಗಳನ್ನ, ಅದು ಸಂಪತ್ತು, ಜ್ಞಾನದ ಸಂಪತ್ತು, ಅದನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕು. ಆ ಕಾರ್ಯವನ್ನ ಅತ್ಯಧಿಕ ರೀತಿಯಿಂದ ಬಹಳ ಶ್ರೇಷ್ಠ ರೀತಿಯಿಂದ ಮಾಡತಕ್ಕಂಥವರು ನಮ್ಮ ಪ್ರಭಂಜನಾಚಾರ್ಯರು. ಇವರು ತೈಲಾದ್ರಕ್ಷೇತ್ ಜಲಾದ್ರಕ್ಷೇತ್ ರಕ್ಷೇತ್ ಶಿಥಿಲ ಬಂಧನಾಥ್ ಮೂರ್ಖ ಹಸ್ತೇನ ದಾತವ್ಯಂ ಏವಂ ವದತಿ ಪುಸ್ತಕ ಅಂತ ಪುಸ್ತಕ ಹೇಳ್ತದಂತೆ. ನನ್ನನ್ನು ಎಣ್ಣೆಯಿಂದ ಕಾಪಾಡ್ರಿ ಅಂದ್ರೆ ಬೆಂಕಿ ಸುಡದಾಗ ಮಾಡ್ರಿ ಅಂತ, ನೀರಿನಲ್ಲಿ ಬೀಳದಾಗ ಮಾಡಿ, ತೈಲಾದ್ ರಕ್ಷೇತ್ ಜಲಾತ್ ರಕ್ಷೇತ್ ರಕ್ಷೇತ್ ಶಿಥಿಲ ಬಂಧನಾಥ್ ತುಳುವ ಕಟ್ಟಿಟ್ಟು ಹಾಳು ಮಾಡಬೇಡಿ. ಈ ನಾಲ್ಕು ಅಲ್ಲದೆ ಮೂರ್ಖ ಹಸ್ತೇ ನದಾತವ್ಯಂ, ಮೂರ್ಖರ ಕೈ ಕೊಡಬೇಡಿ. ತೈಲದಿಂದ ರಕ್ಷಣೆ ಮಾಡೋದು, ತೈಲಾದ ರಕ್ಷೆ, ಜಲಾದ ರಕ್ಷೆ, ರಕ್ಷೆ ಶಿಥಿಲ ಬಂಧನಾಥ ಏನೋ ಆಗ್ಬಹುದು, ಆದ್ರೆ ಮೂರ್ಖರ ಕೈಗೆ ಹೋದ್ರೆ. ಇವತ್ತು ಅನೇಕರು ಒಳ್ಳೆ ವಿದ್ವಾಂಸರ ಮನೆತನದಲ್ಲಿ ಹುಟ್ಟಿದಂತ ಅವರ ಮನೆಗಳಲ್ಲಿ ಇನ್ನೂ ಕೈ ಬರದ ಗ್ರಂಥಗಳಿವೆ. ಅವ್ರಿಗೆ ಹೋಗಿ ಕೇಳಿದ್ರೆ ತಾವೂ ರಕ್ಷಣೆ ಮಾಡೋದಿಲ್ಲ, ನಮಗೂ ಕೊಡ್ರಿ. ಇಂಥದ್ದಿಂದ ಇದೇ ಮೂರ್ಖ ಹಸ್ತಿಯನ್ನು ದಾತವಂತವರು ಪೂರ್ವಜರೆಲ್ಲ ಅವರು ವಿದ್ವಾಂಸರು ಇರ್ಬೋದು. ಈ ವರ್ತಮಾನ ಕಾಲದವರು ಆ ಗ್ರಂಥಗಳ ರಕ್ಷಣೆ ಮಾಡೋದಕ್ಕೆ, ಪ್ರಕಾಶ ಮಾಡೋದಕ್ಕೆ ಸಹಾಯ ಮಾಡೋದಿಲ್ಲ ಅಂದ್ರೆ ಮೂರ್ಖ ಹಸ್ತಿ ಅಂತ ಅದಾಯ್ತು. ಮೂರ್ಖ ಅಂತ ಹೇಳಿದ್ದಾರೆ ಅಂದ್ ಒಂದು ಗ್ರಂಥವನ್ನು, ಕೈ ಬರೆದ ಗ್ರಂಥಗಳನ್ನ ಅವ್ರು ಎಂಥಾದ್ರು ಕಡಿಮೆ ಇಸ್ಕೊಂಡ್ಬರೋದು, ಎಷ್ಟು ಶ್ರಮ ಅನ್ನೋದು ಅವ್ರಿಗೆ ಗೊತ್ತಿದೆ, ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಿದೆ. ಎಲ್ಲ ಇನ್ನೊಂದು ಹಟ್ಟಿರ್ತಾವೆ ಅಂತ ತೋರಿಸೋದಕ್ಕೆ ಅವ್ರಿಗೆ ಮನಸ್ಸಾಗೋದಿಲ್ಲ, ತೋರಿಸಿದ್ರೆ ಅವಮಾನ ಇಲ್ಲೇ ಇರ್ಲಿ ಅಂತ ಹೇಳ್ತಾರೆ. ಇದ್ದಷ್ಟು ನೋಡ್ರಿ, ನಾಲ್ಕಿದ್ರೆ ಅದನ್ನೇ ನೋಡಿ. ನೀವು ಬಹಳ ವಿಲೇನ ಅತ್ಯಾವಂತೆ ನಮ್ಗೆ ತೋರಿಸ್ಲಿಕ್ಕೆ ಸಂಕೋಚ ಪಟ್ಕೋಬೇಡಿ ಅಂತ ಹೇಳಿ ಏನಾದರೂ ಮಾಡಿ ಅವನ್ನ ತಗೊಂಡ್ಬಂದು ಎಷ್ಟು ಶ್ರಮಪಟ್ಟು ಮಾಡಿದ್ದಾರೆ. ಇದು ಸರ್ವಜ್ಞಾಚಾರ್ಯರಿಗೆ ಅವರು ಮೊದಲನೆಯ ಪುಷ್ಪ ಜ್ಞಾನ ಸುವರ್ಣ ಪುಷ್ಪ. ಇದು ಎರಡನೇದು ಕೈ ಬರೋದು ಗ್ರಂಥಗಳನ್ನು ನಾವು ತಂದ್ವಿ, ಇಟ್ಕೊಂಡ್ವಿ. ನಮ್ಮಲ್ಲಿ ಸುಮ್ಮನೆ ಇಟ್ಕೊಂಡು ಕೂತ್ರೆ ಅವರಲ್ಲಿ ಹಾಳಾಗೋದು, ನಮ್ಮಲ್ಲಿ ಹಾಳಾಗ್ತದೆ ಅಷ್ಟೇ. ಆದ್ರಿಂದ ಅದರ ಪ್ರಕಾಶ ಆಗ್ಬೇಕು, ಪ್ರಕೃತಿ ಪ್ರಕಾಶವಾಗಬೇಕು. ನಮ್ಮ ದ್ವೈತ ವೇದಾಂತದ ಗ್ರಂಥಗಳ ಪ್ರಕಾಶನ ಈ 100 ವರ್ಷಗಳ ಹಿಂದೆ ಕುಂಭಕೋಣದಲ್ಲಿ ಟಿ ಆರ್ ಕೃಷ್ಣಮಾಚಾರ್ಯರು ಅಂತಿದ್ರು. ಆ ಟಿ ಆರ್ ಕೃಷ್ಣಮಾಚಾರ್ಯರು ಒಬ್ಬರೇನೆ 300 ಗ್ರಂಥಗಳನ್ನು ಪ್ರಕಾಶ ಮಾಡಿದರು. ಆದರೆ ಆ ನಂತರ ಇವತ್ತಿನವರೆಗೂ ಎಷ್ಟಾಯ್ತು ಅಂತ ಲೆಕ್ಕ ಹಾಕಿದ್ರೆ ಒಂದು 15-20 ಕೂಡ ಆಗಿಲ್ಲ. ಇಂತಹ ಸ್ಥಿತಿ ಬಂದಿತ್ತು. 100 ವರ್ಷದಿಂದ ಗ್ರಂಥ ಮಾಡಿದ್ದೆಲ್ಲ ಶಿಥಿಲ ಹೋಗ್ತಿದ್ವು, ಈಗ ಹಿಡಿದ್ರೆ ಮುರುಗೋಗ್ಬಿಡ್ತಾವು. ಆದ್ರಿಂದ ಅವುಗಳ ಪಾಠ ಪ್ರವಚನಕ್ಕೆ ಏನು ಉಪಯೋಗ ಆಗೋದಿಲ್ಲ. ಆದ್ರಿಂದ ಈ ಎರಡನೆಯ ಜ್ಞಾನ ಪುಷ್ಪ ಅವುಗಳನ್ನು ಮುದ್ರಣ ಮಾಡೋದು ಮತ್ತು ಅವುಗಳನ್ನು ಪ್ರಕಾಶ ಮಾಡಿ ವಿದ್ವಾಂಸರಿಗೆ ವಿದ್ಯಾರ್ಥಿಗಳಿಗೆ ಒದಗಿಸೋದು, ಆ ಕಾರ್ಯವನ್ನ ಅವರು ಮಾಡ್ತಾ ಇದ್ದಾರೆ. ತಕ್ಕ ಮಟ್ಟಿಗೆ ದ್ವೈತ ವೇದಾಂತದ ಪ್ರತಿಷ್ಠಾನದ ಮುಖಾಂತರ ನಾನು ಈಗ ಸುಮಾರು 40 ಗ್ರಂಥಗಳು ಮತ್ತು ದೊಡ್ಡವು ಸಾಮಾನ್ಯ ಇತರ ಗ್ರಂಥ ಸೇರಿ 40,000 ಪೇಜದಷ್ಟು ಗ್ರಂಥಗಳನ್ನ ಈ 10 ವರ್ಷಗಳಲ್ಲಿ ಮೂಲ ಗ್ರಂಥಗಳನ್ನ ನಾನು ಪ್ರಕಾಶ ಮಾಡಿದ್ದೇನೆ. ಅವರು ಮಾಡ್ಯಾರೆ, ಯಾವಾಗಲೂ ಅವ್ರ ವೇಗ ನನಗಿಂತ ಜಾಸ್ತಿ. ನಾನು 2 ಮೈಲು ನಡೆದ್ರೆ ಅವ್ರು 10 ಮೈಲು ನಡೆದಿದ್ದಾರೆ. ಆಮೇಲೆ ಈ ಸಂಸ್ಕೃತದಲ್ಲಿ ಇರ್ತಕ್ಕಂಥ ಗ್ರಂಥಗಳು ಸಂಸ್ಕೃತದಲ್ಲಿ ಉಳಿದ್ರೆ ಬರೀ ವಿದ್ಯಾರ್ಥಿಗಳಿಗೆ ವಿದ್ವಾಂಸರಿಗೆ ಮಾತ್ರ ಆಗ್ತದೆ, ಮಹಾಜನರಿಗೆ ಆ ಜ್ಞಾನ ಹೋಗೋದಾಗೆ. ಅದಲ್ಲದೇ ಯಾವುದೇ ಜ್ಞಾನ ಸಂಪತ್ತು ಮುಂದೆ ಉಳಿಬೇಕಾದ್ರೆ ವರ್ತಮಾನ ಕಾಲದ ಜ್ಞಾನ ಪ್ರವಾಹ ಏನಿದೆ ಆ ವರ್ತಮಾನ ಕಾಲದ ಜ್ಞಾನ ಪ್ರವಾಹದ ಒಂದು ಭಾಗ ಆಗ್ಬೇಕು. ಅದು ನಿಂತು ನೀರು ಯಾರೂ ಉಪಯೋಗ ಮಾಡ್ಲಿಕ್ಕೆ ಹೋಗುದಿಲ್ಲ, ಹರಿಯ ನೀರಾದ್ರೂ ಉಪಯೋಗ ಮಾಡ್ಕೋತಾರೆ. ಆದ್ರಿಂದ ವರ್ತಮಾನ ಕಾಲದ ಜ್ಞಾನ ಪ್ರವಾಹದಲ್ಲಿ ಸೇರ್ಕೋಬೇಕಾದ್ರೆ ಅವು ನಮ್ಮ ವರ್ತಮಾನ ಭಾಷೆಯಲ್ಲಿ ಪ್ರಚಲಿತವಾದಂತಹ ಭಾಷೆಯಲ್ಲಿ ಅವುಗಳ ಅನುವಾದ ಆಗ್ಬೇಕು. ಇಂಗ್ಲಿಷ್ನಲ್ಲಿ ಅನುವಾದ ಆಗ್ಬೇಕು, ಕನ್ನಡದಲ್ಲಿ ಅನುವಾದ ಆಗ್ಬೇಕು. ಆ ಅನುವಾದಗಳದ್ದು ಸ್ಟಡೀಸ್ ಅಧ್ಯಯನ ರೂಪವಾಗಿರ್ತ ಗ್ರಂಥಗಳು ಬರಬೇಕು. ನಾನು ಸಾಮಾನ್ಯವಾಗಿ ಏನು ಪ್ರಕಾಶ ಮಾಡಿರ್ತೇನೆ ಆ ಎಲ್ಲ ಗ್ರಂಥಗಳಿಗೂ ಇಂಗ್ಲಿಷ್ನಲ್ಲಿ ವಿಸ್ತಾರವಾಗಿರ್ತಕ್ಕಂತ ಭೂಮಿಕೆ ಬರೆದು ಇಂಗ್ಲಿಷ್ನಲ್ಲಿ ಅದು ಉಳಿದು ಹಾಗೆ ಮಾಡಿದ್ದೇನೆ. ಆದರೆ ನಮ್ಮಲ್ಲಿ ಕನ್ನಡದಲ್ಲಿ ಆದರೆ ಅಷ್ಟು ಹತ್ತು ಜನರಿಗೆ ಪ್ರಯೋಜನ ಆಗ್ತದೆ, ಇಂಗ್ಲಿಷ್ನಲ್ಲಿ ಆದರೆ ಅಷ್ಟು ಜನರಿಗೆ ಆಗುವುದಿಲ್ಲ. ಇಂಗ್ಲಿಷು ವಿದೇಶದಲ್ಲಿದ್ದವರಿಗೆ ಅಥವಾ ನಮ್ಮ ಮೊಮ್ಮಕ್ಕಳ ತಲೆಮಾರಿಯವರಿಗೆ, ನಮ್ಮ ಮೊಮ್ಮಕ್ಕಳಿಗೆ ಕನ್ನಡ ಬರೋದಿಲ್ಲ ಇನ್ನು, ನಮ್ಮ ಕನ್ನಡ ನಮ್ಮ ಮಕ್ಕಳ ತಲೆಗೆ ನಿಂತೋಯ್ತು. ಅವರಿಗೆ ಗ್ರ್ಯಾಂಡ್ ಸನ್ಗೋಸ್ಕರ ನಾ ಬರೀತೀನಿ, ಆದ್ರೆ ವರ್ತಮಾನ ಕಾಲದವರಿಗೆ ಬರೀಬೇಕಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಸರ್ವೂರು ನೋಡ್ರಿ, ಮೂರು ಲಿಪಿಯಲ್ಲಿ, ತೆಲುಗು ಲಿಪಿ, ಕನ್ನಡ ಲಿಪಿ, ಸಂಸ್ಕೃತ ಲಿಪಿ ಪ್ರಕಾಶ ಮಾಡಿದ್ದಾರೆ. ಸ್ತೋತ್ರಮಾಲ 10 ಸಂಪುಟಗಳಲ್ಲಿ ಕನ್ನಡ ಲಿಪಿಯಲ್ಲಿ ಪ್ರಕಾಶ ಮಾಡಿದ್ದಾರೆ. ಹೀಗೆ ಅನುವಾದ ಮತ್ತು ಕನ್ನಡ ಲಿಪಿ ಪ್ರಕಾಶನ ಮುಖಾಂತರ ನಮ್ಮ ಪ್ರಭಂಜನಾಚಾರ್ಯರು ಈ ಮೂರನೇ ಪುಷ್ಪ ಆಯಿತು. ಗ್ರಂಥ ಬರೆದ್ರಿ, ಗ್ರಂಥ ಪ್ರಿಂಟ್ ಮಾಡಿದ್ರಿ, ಅದನ್ನು ಪಾಠ ಪ್ರವಚನ ಇಲ್ಲಿದ್ರೆ ಬತ್ತಿ ಹಾಕಿ ಇಟ್ಬಿಟ್ರಿ, ದೀಪನ ಹಚ್ಚಲಿಲ್ಲ, ಅದೇನು ಪ್ರಯೋಜನ ಆಗ್ತದೆ? ಕಾರ್ತಿಕೋತ್ಸವ ಮಾಡೋದಕ್ಕೆ ಮನೆ ತುಂಬ ಅಳತೆಗಳಲ್ಲಿ ಬತ್ತಿ ಹಚ್ಚಿ ಬಿಡೋದು, ದೀಪನ ಹಚ್ಚೋಂಗಿಲ್ಲ. ಆ ಪಂಡಿತರಲ್ಲಿ ಬೇಗ ಉಪಯೋಗ ಬೀಳ್ತದೆ. ಪಾಠ ಪ್ರವಚನ ಮಾಡೋದಂದ್ರೆ ದೀಪ ಹಚ್ಚೋದನ್ನು, ದೀಪ ಹಚ್ಚೋ ಕೆಲಸವನ್ನು ಅವ್ರು ಮಾಡ್ತಾರೆ. ಅವರು ಕೇವಲ ಪಂಡಿತಗಳನ್ನು ಮಾಡಿ ಎಣ್ಣೆ ತುಪ್ಪ ಹಾಕಿ ಅಂದ್ರೆ ಗ್ರಂಥಗಳನ್ನು ಸಂಗ್ರಹ ಮಾಡಿ ಪ್ರಕಾಶ ಮಾಡಿ ಇಷ್ಟ ಮಾಡೋದಿಲ್ಲ, ಪಾಠ ಪ್ರವಚನ ಮಾಡಿ ಅದಕ್ಕೆ ಮಾಡ್ತಾರೆ. ಇದು ನಾಲ್ಕನೇದು ಆಯಿತು. ಪಾಠ ಪ್ರವಚನ ಮಾಡಿದ್ರಿ, ಸಾಮಾನ್ಯರಿಗೆ ಪ್ರಚಾರ ಆಯಿತು. ಆದರೆ ಇದಕ್ಕೆ ಪಾಠ ಪ್ರವಚನ ಮಾಡತಕ್ಕಂಥವ್ರು ಅನೇಕ ವಿದ್ವಾಂಸರು ಏನಿದ್ದಾರೆ, ವಿದ್ಯಾರ್ಥಿಗಳೇನಿದ್ದಾರೆ, ಅವ್ರಿಗೆ ಯಾರು ಉತ್ತೇಜನ ಕೊಡಬೇಕು ಅಂಥೇಳಿ ವಿದ್ವಾಂಸರಿಗೆ ಪ್ರಶಸ್ತಿ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಮಾಡ್ಯಾರೆ. ಸಾಧಾರಣ ವಿದ್ವಾಂಸರಿಗೆ ಪ್ರಶಸ್ತಿ ಇಸ್ಕೊಂಡ ಅಭ್ಯಾಸ ಇರ್ತದೆ ಹೊರತು ಕೊಟ್ಟ ಅಭ್ಯಾಸ ಇರೋದಿಲ್ಲ. ಆಯ್ತಾ, ವಿದ್ವಾಂಸರಿಗೆ, ಒಬ್ಬ ವಿದ್ವಾಂಸರಿಗೆ ಇನ್ನೊಬ್ಬ ವಿದ್ವಾಂಸರಿಗೆ ಏನಾದರೂ ಪ್ರಶಸ್ತಿ ಬಂದರೆ ಅವನಿಗೆ ಬರೀ ವಿದ್ಯಾಭೂಷಣ ಅಂತ ಬಂದದೋ ವಿದ್ಯಾವಿಭೂಷಣ ಅಂತ ಬಂದಿದೆಯೋ, ಈ ಒಂದು ಜಾತಿ ಆದವರಿಗೆ ನನಗೆ ಯಾಕೆ ವಿದ್ಯಾ ಮಾಡಿದ್ರು ಅಂತ ಹೇಳ್ತಾರೆ. ಹಾಗೆ ವಿದ್ವಾಂಸರಲ್ಲಿರೋ ಗುಣಗಳು ನನಗೆ ವಿದ್ವಾಂಸನಾದ್ರಿಂದ ಗೊತ್ತಿದೆ, ದೋಷಗಳು ಗೊತ್ತಿದೆ. ಅದರಿಂದ ದೋಷಗಳನ್ನು ಪರಿಹಾರ ಮಾಡಬೇಕಾದ್ರೆ ನಾವೆಲ್ಲ ಸಾರ್ವಜನಿಕರ ಮುಂದೆ ಹೇಳಬೇಕು, ಇಂಥ ದೋಷಗಳು ವಿದ್ವಾಂಸರು ಇರ್ತಾರೆ, ನಮಗೆ ಪರಿಹಾರ ಮಾಡೋದಕ್ಕೆ ಮಾಡ್ಕೊಳ್ಳೋದಕ್ಕೆ ನೀವು ಉತ್ತೇಜನ ಕೊಡಿ ಅಂತ. ಆದ್ರಿಂದ ವಿದ್ವಾಂಸರಿಗೆ ಪ್ರಶಸ್ತಿ ಯೋಜನೆಯನ್ನ ಮಾಡಿದ್ದಾರೆ. ಎಷ್ಟು ದೊಡ್ಡ ಮನಸ್ಸು ಅವರಿಗೆ, ತಿಂಗಳಿಗೆ 500 ರೂಪಾಯಿ ಹಾಗೆ ಇವತ್ತು ಅನೇಕ ವಿದ್ವಾಂಸರಿಗೆ ಅನುಕೂಲ ಮಾಡ್ತಾರೆ. ಅದರಂತೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ನಮ್ಮ ವಿದ್ಯಾರ್ಥಿಗಳು ಈಗಿನ ಕಾಲಕ್ಕೆ ವಿದ್ಯಾಭ್ಯಾಸಕ್ಕೆ ಹೋದರೂ ಕೂಡ ಅವರಿಗೆ ನಮ್ಮ ಸಂಸ್ಕಾರ ಉಳಿಬೇಕು, ನಮ್ಮ ಪರಂಪರಾಗತವಾದಂತಹ ಜ್ಞಾನದ ಪರಿಚಯ ಇರಬೇಕು. ಅದು ದಟ್ ಶುಡ್ ಬಿಕಮ್ ಎ ಪಾರ್ಟ್ ಅಂಡ್ ಪಾಲ್ಸರ್ ಪಾರ್ಸಲ್ ಆಫ್ ದೇರ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಪರ್ಸನಾಲಿಟಿ ಡೆವಲಪ್ಮೆಂಟ್ ಬರೀ ಮಾಡರ್ನ್ ವೇದಿಂದ ಆಗಿದ್ರೆ ಕಂಪ್ಲೀಟ್ ಆಗೋದಿಲ್ಲ, ಅಥವಾ ಬರೀ ಎಕ್ಸ್ಕ್ಲೂಸಿವ್ ಇಲ್ಲ ಆದ್ರೆ ಟ್ರೆಡಿಷನ್ ಇಲ್ಲ ಆದ್ರೂ ಕಂಪ್ಲೀಟ್ ಆಗೋದಿಲ್ಲ. ಟ್ರೆಡಿಷನ್ ಇನ್ ಮಾಡರ್ನಿಟಿ, ಇದು ಎರಡು ಇರುವಂತಹ ಪರ್ಸನಾಲಿಟಿ ಡೆವಲಪ್ ಆಗಬೇಕಾದ್ರೆ ಅವರಿಗೆ ನಾವು ಉತ್ತೇಜನ ಕೊಡಬೇಕು, ಪ್ರತಿಭಾ ಪುರಸ್ಕಾರ ಅಂತ ಮಾಡಿ ಆ ರೀತಿಯಿಂದ ಮಾಡಿದ್ದಾರೆ. ಆದ್ರಿಂದ ಈ ವ್ಯಾಸ ಮಧ್ವ ಸಂಶೋಧನಾ ಪ್ರತಿಷ್ಠಾನದ 5 ಉದ್ದೇಶಗಳೇನಿವೆ, ಈ ಎಳೆಯು ಶ್ರೀಮದ್ ಆಚಾರ್ಯರ ಶಾಸ್ತ್ರಕ್ಕೆ ಅವರು ಹೆಸರಿರ್ತಕ್ಕಂಥ 5 ಸುವರ್ಣ ಜ್ಞಾನದ ಸುವರ್ಣ ಪುಷ್ಪಗಳು. ಇಂತಹ ಮಹತ್ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಅವರು ಈಗಾಗಲೇ 99 ಗ್ರಂಥ ಆದವು ಅಂತ ಹೇಳಿದರು. ಆ 99 ಗ್ರಂಥಗಳು ನಮ್ಮ ಮನೆಯಲ್ಲಿದೆ, ಅವರು ಬರೆದಿರ್ತಕ್ಕಂತಹ ಎಲ್ಲ ಗ್ರಂಥಗಳನ್ನು ನಾನು ಕೊಡ್ತಾರೆ. ಅವರು ಅದಕ್ಕೆ ಪ್ರತ್ಯೇಕವಾದಂತಹ ಪ್ರಭಂಜನಾಚಾರ್ಯ ಅಲ್ಮೇರ ಅಂತಲೇ ಮಾಡಿದೆ ನಾನು, ಅವನ್ನೆಲ್ಲ ಒಂದೇ ಕಡೆಗೆ ಇಟ್ಟಿರ್ತೀನಿ ನಾನು. ನಮಗೆ 108 ಗ್ರಂಥಗಳನ್ನು ಬರೆದಂತವರು ನಮ್ಮ ಪರಂಪರೆಯಲ್ಲಿ ಅನೇಕರಿದ್ದಾರೆ. ಆದ್ರೆ ಇವರು ಬೇಗ ನೋಡಿದ್ರೆ 108 ನಿಲ್ಲುವ ಕಾಣದಲ್ಲ, ಇದು 1000 ಆ ಇಂಥ ಒಂದು ಗ್ರಂಥದ ಪ್ರಕಾಶನವನ್ನ ಮಾಡಿದ್ದಾರೆ. ಅದರಲ್ಲಿ ಪೂರ್ಣಪುರದ ದರ್ಶನ ಇದೆ ನೋಡ್ರಿ, ಇದು ಶ್ರೀಮದ್ ಆಚಾರ್ಯರ ಚರಿತ್ರೆಯನ್ನ ಬಹಳ ಸುರವಾಗಿ, ಬಹಳ ಭಾವನಾತ್ಮಕವಾಗಿ, ಬಹಳ ಐತಿಹಾಸಿಕವಾಗಿ, ವಿಮರ್ಶಾತ್ಮಕವಾಗಿ ಬರೆದಿರತಕ್ಕಂಥ ಗ್ರಂಥ. ಮಧ್ವಿಜಯವನ್ನ ಬರೆದಿರತಕ್ಕಂಥ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ತಾಂ ಮಂತ್ರವರ್ಣೈ ಅನುವರ್ಣನೀಯಾಂ ಶರ್ವೇಂದ್ರ ಪೂರ್ವರಪಿ ವಕ್ತು ಕಾಮ ಸಂಕ್ಷಿಪ್ತ ವಾಕ್ಯ ಮೈಮಂದ ಬುದ್ಧವು ಸಂತೋ ಗುಣಾಟ್ಯ ಕರುಣಾಂ ಕುರಂತು ಅಂತ ಹೇಳ್ತಾರೆ. ಮಂತ್ರವರ್ಣ ಬೈತ ಸೂಕ್ತಗಳು, ಪೌಮಾನ ಸೂಕ್ತಗಳು ಇತ್ಯಾದಿ ಮಂತ್ರವರ್ಣಗಳಲ್ಲೇನು ಶ್ರೀಮದ್ ಆಚಾರ್ಯರ ಚರಿತ್ರೆ ಬಂದಿದೆ ಅದನ್ನೆಲ್ಲ ಒಳಗೊಂಡಿರ್ತಕ್ಕಂಥ ಗ್ರಂಥ. ಅದರಲ್ಲಿ ಬಂದಿರತಕ್ಕಂಥ ಮಧ್ವಾಚಾರ್ಯರ 3 ಅವತಾರದ ಮಹಿಮೆಯನ್ನು ಹೇಳಿರ್ತಕ್ಕಂಥ ಗ್ರಂಥ. ಈ ತಾಮ್ ಮಂತ್ರವರ್ಣೀ ಅನುವರ್ಣನೀಯಾಂ ಸರ್ವೇಂದ್ರ ಪೂರ್ವರಿಪಿ, ಇಂದ್ರಾದಿ ದೇವತೆಗಳು ಯಾವಾಗಲೂ ಆ ಪೌಮಾನ ಸೂಕ್ತ ಬೈತ ಸೂಕ್ತಗಳಲ್ಲಿ ಬಂದಿರತಕ್ಕಂಥ ಶ್ರೀಮದ್ ಆಚಾರ್ಯರ ಮಹಿಮೆಯನ್ನು ಅವನ್ನ ಸ್ತೋತ್ರ ಮಾಡ್ತಾ ಇರ್ತಾರಂತೆ. ಇಂಥದ್ದನ್ನ ನಮಗೆ ಬರೆಯೋದು ಸಾಧ್ಯ ಇಲ್ಲ. ಸಂಕ್ಷಿಪ್ತ ವಾಕ್ಯ ಬಹಳ ಸಂಕ್ಷಿಪ್ತವಾಗಿ ಹೇಳ್ತೇನೆ ಅಂತ ಹೇಳ್ಯಾರೆ. ಸಂಕ್ಷಿಪ್ತವಾಗಿ ಹೇಳ್ತಾನೆ, ಇದರ ಅರ್ಥ ಸಾಧ್ಯವಾದಷ್ಟು ವಿಸ್ತಾರವಾಗಿ ಹೇಳ್ಯಾರ ಅವರು 16 ಸರ್ಗದಲ್ಲಿ. ಆದ್ರೆ ಆಚಾರ್ಯರ ಮಹಿಮೆ ಎಷ್ಟು ದೊಡ್ಡದು ಅಂದ್ರೆ ನೀವು ಎಷ್ಟು ಹೇಳಿದ್ರು ನೀವು ಹೇಳಿ ಸಂಕ್ಷಿಪ್ತವೆ ಅದು. ಆದ್ರಿಂದ ಆಚಾರ್ಯರ ಬಹಿ ಬಹಳ ಅಪಾರವಾದದ್ದು, ನಾವು ಎಷ್ಟೇ ಹೇಳಿದರೂ ಕೂಡ ಅದು ಬಹಳ ಸಂಕ್ಷಿಪ್ತವಾಗ್ತದೆ ಅಂತ ಸೂಚನೆ ಮಾಡೋದಕ್ಕೆ ಹೇಳ್ಯಾರೆ. ಮೈ ಮಂದ ಬುದ್ಧವ ಅಂತ ಹೇಳ್ತಾರೆ ಮುಂದೆ, ನನ್ನ ಬುದ್ಧಿ ಮಂದ ಆದ್ರಿಂದ ನನ್ನ ಬುದ್ಧಿಗೆ ಎಷ್ಟು ವರ್ತಿಸೋ ಅಷ್ಟೇ ಬರಿತೀನಿ ಅಂತ. ಇಲ್ಲಿ ಮಂದ ಶಬ್ದಕ್ಕೆ ಸೂಕ್ಷ್ಮವಾದಂತಹ ಒಂದು ಅರ್ಥ ಇದೆ. ಚಂಚಲ ಬುದ್ಧಿ 100 ಕಡೆ ಓಡ್ತಾ ಇರ್ತದೆ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ, ನಿಮ್ಮ ಮನಸ್ಸನ್ನು 2 ನಿಮಿಷ ಆದರೂ ಗಟ್ಟಿಯಾಗಿ ಒಂದೇ ಕಡೆಗೆ ನಿಮ್ಗೆ ಉಳಿಸ್ಕೊಳ್ಳೋದು ಸಾಧ್ಯವೇ ಅಂತ. ಪ್ರವಚನ ಕೇಳ್ತಾ ಇದ್ದಾ ಹೋಗ್ತಾ ಇರ್ತದೆ ಅಲ್ಲಿ ಎಲ್ಲಿ ಅವರು, ಅಥವಾ ಬೆತ್ತೊಂದು ಕೆಲಸ ಮಾಡುವಾಗ ಎಲ್ಲಿ ಹೋದ್ರೂ ಕೂಡ ಏನೋ ಒಂದು ಕೆಲಸದಲ್ಲಿ ನಿಮ್ಮ ಮನಸ್ಸು ಹಾಕಬೇಕು ಅಂತಂದ್ರೆ ಅದನ್ನ ಬಿಟ್ಟು ಅಲ್ಲಿ ಇಲ್ಲಿ ಓಡಾಡ ಮತ್ತೆ ನೀವು ಎಲ್ಕೊಂಡು ತುಂಬರ್ಬೇಕು ಆ ಕೆಲಸಕ್ಕೆ. ಅದರಿಂದ ಈ ಚಂಚಲ ಬುದ್ಧಿಗೆ ವಿರುದ್ಧವಾದಂತಹ ಶಬ್ದ ಮಂದ ಬುದ್ಧಿ ಅಂದ್ರೆ ಸ್ಥಿರವಾದ ಗಟ್ಟಿಮುಟ್ಟಾದಂತಹ ಬುದ್ಧಿ ಅರ್ಥ ಹೊರತು ದಡ್ಡ ಬುದ್ಧಿ ಅಂತ ಅರ್ಥ ಅಲ್ಲ. ಮಂದ ಶಬ್ದಕ್ಕೆ ದಟ್ಟ ಅಂತಲ್ಲ. ನಾರಾಯಣ ಪಂಡಿತಾಚಾರ್ಯರು ಆಚಾರ್ಯರ ಮಹತ್ವದಲ್ಲಿ ತಮ್ಮ ಬುದ್ಧಿಯನ್ನ ಗಟ್ಟಿಮುಟ್ಟಾಗಿ ಸ್ಥಿರವಾಗಿ ಇಟ್ಟು ನಾವು ಗ್ರಂಥ ಬರಿತೀವಿ ಅಂತ ಹೇಳ್ತಾರೆ. ಎವರ್ತು ನೋಡ್ರಿ ಅವರೇ ಹೇಳ್ಕೊಂಡ್ಬಿಟ್ಟಾರೆ ನಾವು ಮಂದ ಬುದ್ಧಿಗಳು ಅಂತಲ್ಲ. ಮಂದ ಬುದ್ಧಿಯವರು ಅಲ್ಲ, ಮಂಡ ಬುದ್ಧಿಯವರು ಅಲ್ಲ, ಅವರು ಸ್ಥಿರವಾದಂತ ಚಂಚಲವಾಗದೇ ಇರತಕ್ಕಂತಹ ಬುದ್ಧಿಯವರು. ಅಂತ ಒಂದು ಅಪೂರ್ವವಾದಂತಹ ಗ್ರಂಥವನ್ನ ನೀವು ಆ ಗ್ರಂಥ ಈ ಗ್ರಂಥದ ಮೇಲೆ ಮಾತಾಡುವವರಿಗೆ ಅಥವಾ ಅದಕ್ಕೊಂದು ಮುನ್ನುಡಿ ಬರುವವರಿಗೆ ಒಂದು ಅನುಕೂಲ ಏನಂದ್ರೆ ಆ ಗ್ರಂಥ ಮೊದಲೇ ಕೊಡ್ತಾರೆ. ನಾನು ಪ್ರಭಂಜನ ಆಚಾರ್ಯರು ಅದನ್ನ ಪ್ರಕಾಶ ಮಾಡುವಾಗ ಒಂದೆರಡು ಮಾತು ಅಂತ ಹೇಳ್ಬೇಕಾದ್ರೆ ಅದನ್ನು ಕಳಿಸಿಕೊಡ್ರಿ ಅಂತ ಹೇಳಿದೆ. ಓದಿ ನೋಡಿದ್ರೆ ಆ ಗ್ರಂಥಕ್ಕೆ ಎಷ್ಟು ಚೆನ್ನಾಗಿ ಒಂದೊಂದು ಘಟ್ಟಕ್ಕೂ ಶೀರ್ಷಿಕೆಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ನೀವು ಆ ಶೀರ್ಷಿಕೆಗಳನ್ನು ಓದಿದ್ರೆ ಅದ್ರ ಎಲ್ಲ ವಿಷಯಗಳು ಮನಸ್ಸಿಗೆ ಬಂದ್ಬಿಡ್ತದೆ. ಯಾಕಂದ್ರೆ ಮಧ್ವಾಚಾರ್ಯ ಚರಿತ್ರೆ ಅನೇಕ ಕಡೆ ಕೇಳಿರ್ತಿರಲ್ಲ. ಈಗಿನ ಕಾಲಕ್ಕೆ ಒಂದು ಸೇಲ್ಸ್ ಮೆನ್ಶಿಪ್ ಅಂತ ಹೇಳ್ತಾರೆ ನೋಡ್ರಿ, ಒಂದು ಚೆನ್ನಾಗಿರೋ ಸ್ಲೋಗನ್ ನೀವು ಮಾಡಿಕೊಂಡ್ರೆ ನಿಮ್ಗೆ ವ್ಯಾಪಾರ ಆಗ್ತದೆ, ಇಲ್ಲದಾಗೋದಿಲ್ಲ. ಆದ್ರಿಂದ ಈ ಜ್ಞಾನದ ವ್ಯಾಪಾರ ಆಗ್ಬೇಕಾದ್ರೆ ಸ್ಲೋಗನ್ ಆಗ್ಬೇಕು. ಒಂದೊಂದು ಶೀರ್ಷಿಕೆ ಕೂಡ ನಿಮ್ಮ ಮನಸ್ಸಿನಲ್ಲಿ ಅಪಾರವಾಗಿರ್ತಕ್ಕಂತಹ ಒಂದು ಭಕ್ತಿ, ಒಂದು ವಿಶ್ವಾಸ, ಶ್ರದ್ಧೆ, ಆಚಾರ್ಯರ ಮಹಿಮೆ ತಿಳ್ಕೋಬೇಕು ಅನ್ನೋ ಕುತೂಹಲ ಹುಟ್ಟುವ ಹಾಗೆ ಆ ಶೀರ್ಷಿಕೆಗಳು ಬರ್ತವೆ. ಒಂದು ಸಲ ನೀವು ಇಡೀ ಗ್ರಂಥವನ್ನು ಓದಿದ ಮೇಲೆ ಆಮೇಲೆ ಆಗಾಗ ಅನುಸಂಧಾನ ಮಾಡ್ಕೊಳ್ಳೋದಕ್ಕೆ ಆ ಶೀರ್ಷಿಕೆಗಳನ್ನು ಓದಿದ್ರೆ ತುಂಬಾ ಸಹಾಯಕವಾಗ್ತದೆ. ಮತ್ತು ಚರಿತ್ರೆ ನಿರೂಪಣೆ ಮಾಡುವಾಗ ಅವರೇ ಹೇಳಿದ ಹಾಗೆ ಮಧ್ಯ ವಿಜಯ ಸಂಪ್ರದಾಯ ಪದ್ಧತಿ, ಅಣುಮಧ್ಯ ವಿಜಯ ಭಾವಪ್ರಕಾಶಕ, ಇದಲ್ಲದೆ ಅನೇಕ ಶಾಸನಗಳು, ಇವುಗಳೆಲ್ಲಾನು ವಿಷಯ ಸಂಗ್ರಹ ಮಾಡಿ ಅದನ್ನು ಚೆನ್ನಾಗಿ ವಿಮರ್ಶಾತ್ಮಕವಾಗಿ ಅಲ್ಲಿ ಬರೆದಿದ್ದಾರೆ. ಈ ಉದಾಹರಣೆಗೆ ಅಚ್ಯುತ ಪ್ರೇಕ್ಷರು ಸಾಮಾನ್ಯವಾಗಿ ಅದ್ವೈತ ಸನ್ಯಾಸಿಗಳಾಗಿದ್ದರು ಅಂತ ಅನೇಕರ ತಪ್ಪು ಕಲ್ಪನೆ ಇರ್ತದೆ. ಆದರೆ ಪ್ರಭುಂಜನಾಚಾರ್ಯರು ಹಂಸನಾಮಕ ಪರಮಾತ್ಮನಿಂದ ಬಂದಿರತಕ್ಕಂತಹ ಪರಂಪರೆ ಇದೆ. ಆ ಪರಂಪರೆಯಲ್ಲೇ ಇರತಕ್ಕಂತಹ ಪಂಚರಾತ್ರ ಭಾಗವತ ಸಂಪ್ರದಾಯದ ಒಂದು ಮಠ ಅದು. ಆ ಮಠನೇ ಮಧ್ವಾಚಾರ್ಯ ಕಾಲದಿಂದ ಮಧ್ವಪೀಠ ಅಂತ ಪ್ರಸಿದ್ಧವಾಯಿತು ಅಂತ ಚಾರಿತ್ರಿಕೆಯನ್ನು ಹೇಳಿಕೊಟ್ಟಿದ್ದಾರೆ. ಪರಶುರಾಮ ಕ್ಷೇತ್ರದಲ್ಲಿ ಬಂದಿರತಕ್ಕಂತಹ ಅನೇಕ ತೀರ್ಥ ಕ್ಷೇತ್ರಗಳ ಒಂದು ಅನೇಕ ಪುರಾಣಗಳಲ್ಲಿ ಅವುಗಳ ಮುಂದಿರ್ತಾವನ್ನೆಲ್ಲ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಮಧ್ವಾಚಾರ್ಯರ ಕಾಲದಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಅನೇಕ ಇವಕ್ಕೆಲ್ಲ ಕೊಟ್ಟಿದ್ದಾರೆ. ಅದಲ್ಲದೆ ಬಹಳ ಚೆನ್ನಾಗಿ ಫೋಟೋಗಳನ್ನು ಹಾಕ್ಯಾರೆ. ಈಗಿನ ಕಾಲದಲ್ಲಿ ವಿಜುವಲ್ ಎಜುಕೇಶನ್, ಆ ವಿಜುವಲ್ ಎಜುಕೇಶನ್ಗೆ ಬೇಕಾಗುವಂತವು ಆ ಎಲ್ಲ ಸ್ಥಳಗಳಿಗೆ ನಾನು ಹೋಗಿ ನೋಡಿದ್ದೀನಿ. ಅವರು ಯಾವ್ಯಾವ ಫೋಟೋ ಎಲ್ಲ ತೀರ್ಥ ಕ್ಷೇತ್ರಗಳು, ಆದರೆ ಅವ್ರ ಫೋಟೋದಾಗ ನೋಡಿದ್ರೆ ಮನುಷ್ಯನ ಮೇಲೆ ಅಷ್ಟು ಒಂದು ಒಳ್ಳೆಯ ಪರಿಣಾಮ ಆಗ್ತದೆ. ದೂರ ನೋಡಿದ್ರೆ ಹಾಗೆ ಹಿಂದೆ ಆಗಿರಲಿಲ್ಲ ಅಂದ್ರೆ ಅವುಗಳ ಪಾವಿತ್ರ್ಯದ ಪರಿಣಾಮ ಆಗಿತ್ತು, ಆದರೆ ಅವುಗಳ ಸ್ಥಿತಿಗತಿಗಳು ಅಷ್ಟು ಶಿಥಿಲವಾದಂತಹ ಸ್ಥಿತಿ ಇತ್ತು. ಅದನ್ನ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಗೀತೋಪನ್ಯಾಸ ಮಾಡುವಾಗ ಅವರು ದೈವಿ ಸಂಪತ್ತು ಮತ್ತು ಆಸುರ ಸಂಪತ್ತಿನ ವಿಷಯದಲ್ಲಿ ಬಹಳ ಚೆನ್ನಾಗಿ ವಿಮರ್ಶೆ ಮಾಡಿದರು. ಅದನ್ನು ಸಂಕ್ಷಿಪ್ತವಾಗಿ ಹೇಳೋದಂದ್ರೆ, ಶ್ರೀ ಪ್ರಭಂಜನಾಚಾರ್ಯರ ಗ್ರಂಥಗಳನ್ನು ಓದೋದು ದೈವ ಸಂಪತ್ತು, ಕಮರ್ಷಿಯಲ್ ಟಿವಿ ನೋಡೋದು ಆಸುರಿ ಸಂಪತ್ತು. ಆದ್ರಿಂದ ನಿಮ್ಮನ್ನ ಆಸುರಿ ಸಂಪತ್ತು, ನೀವ್ಯಾರು ಪಾಪ ಆಸುರಿ ಸಂಪತ್ತಿನವರಲ್ಲ, ಆದರೂ ಕೂಡ ಅಕಸ್ಮಾತ್ ಇಲ್ಲಾದ್ರೆ ಸಮಯ ಮನುಷ್ಯನಿಗೆ ವೇಕೆಂಟ್ ಮೈಂಡ್ ಇಡಲು ಡೈಲಿ ವರ್ಕ್ಶಾಪ್ ಅಂತ ಹೇಳ್ತಾರೆ ನೋಡ್ರಿ. ಅದಕ್ಕೆ ಇಂತಹ ಪ್ರವಚನಕ್ಕೆ ನನಗೆ ನೋಡ್ರಿ ಪ್ರಭಂಜನ ಆಚಾರ್ಯ ಪ್ರಬಂಧದಿಂದ ಏನು ಪ್ರಯೋಜನ ಅಂತಂದ್ರೆ, ಕ್ಲಬ್ ಹೋಗಿ ಸ್ಪೀಡ್ ಆಗೋದು ಬಿಡ್ತಾರೆ, ಅದೇ ದೊಡ್ಡ ಪ್ರಯೋಜನ ಅಂತ. ಹೀಗೆ ನಮ್ಮನ್ನೆಲ್ಲ ತಮ್ಮನ್ನೆಲ್ಲ ದೈವಿ ಸಂಪತ್ತಿನ ಕಡೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಈ ಮಹನೀಯರ ಗ್ರಂಥ ನಮ್ಮ ಶತಮಾನದ ಶ್ರೇಷ್ಠ ಯೋಗಿಗಳು, ಶ್ರೇಷ್ಠ ಪುರುಷರಾಗಿರ್ತಕ್ಕಂಥ ಪೇಜಾವರ ಸ್ವಾಮಿಗಳು. ಪೇಜಾವರ ಸ್ವಾಮಿಗಳಿದ್ದು ನಮಗೂ ಸುಮಾರು 50 ವರ್ಷದ ಸಂಪರ್ಕ. ಒಂದೊಂದು ವಿಷಯದಲ್ಲೂ ಅವರ ಆಶೀರ್ವಾದ, ಅವರ ಅನುಗ್ರಹ, ಅವರ ಮಾರ್ಗದರ್ಶನದಿಂದಲೇ ನಾನು ಈವರೆಗೆ ಕೆಲಸ ಮಾಡಿತ್ತು. ಅವರೇನಂದ್ರೆ ಟ್ರೆಡಿಷನ್ ಮಾಡರ್ನಿಟಿ, ಇವುಗಳ ಗ್ಯಾಪ್ ಅನ್ನ ಎಷ್ಟು ಸಾಧ್ಯವಷ್ಟು ಕಡಿಮೆ ಮಾಡ್ತು. ಇವತ್ತು ನಮ್ಮ ಮಾಧ್ಯಮದಲ್ಲಿ, ಕೇವಲ ಮಾಧ್ಯಮದಲ್ಲ, ಸನಾತನ ಧರ್ಮದವರಲ್ಲಿ, ಭಾರತೀಯ ಜನರಲ್ಲಿ ಏನಾದರೂ ಧರ್ಮ ಉಳಿದ್ರೆ ಎಷ್ಟು ಎರಡು ಕಾರಣ. ಒಂದು ಪೇಜಾವರ ಸ್ವಾಮಿಗಳು, ಇನ್ನೊಂದು ರಾಘವೇಂದ್ರ ಸ್ವಾಮಿಗಳು ವೃಂದಾವನಗಳು. ಇವು ಎರಡು ಇಲ್ಲೇ ಇದ್ರೆ ನಾವೆಲ್ಲಾನು ಸಂಪರ್ಕವನ್ನೇ ಕಳ್ಕೊಂಡ್ಬಿಡ್ತೀವಿ. ನಮ್ಮ ಸಂಸ್ಕೃತಿಯ, ನಮ್ಮ ಪರಂಪರೆಯ ಸಂಪರ್ಕವನ್ನೇ ಕಳ್ಕೊಂಡ್ಬಿಡ್ತೀವಿ. ಯಾರು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ನಮ್ಮಲ್ಲಿ ಉಳಿಯುವ ಹಾಗೆ ಆಶೀರ್ವಾದ ಅನುಗ್ರಹ ಮಾಡಿದ್ದಾರೋ ಅಂಥ ಮಹನೀಯರು. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ವಿಶ್ವೇಶ್ವರೋ ಯತಿ ತತ್ರ ಶ್ರೀ ವಜಯೋ ಭೂತಿ ಧ್ರುವಾ ನೀತಿ ಮತ್ತೆ ಅಂತ ಹೇಳಿ ನನ್ನ ಈ ಎರಡು ಮಾತು ಮುಗಿಸ್ತೀನಿ.
ಈಗ ಪರಮ ಪೂಜ್ಯರ ಅಮೃತ ಹಸ್ತದಿಂದ ಗ್ರಂಥ ಪ್ರಕಾಶನ ಅಂತ ಬಿಡುಗಡೆ ಆಗ್ತಾ ಇದೆ. ಮತ್ತೆ ಮುಂದೆ ಇವತ್ತು ಗ್ರಂಥ ಸಿಕ್ಕುತ್ತೆ ಎಲ್ಲರಿಗೂ, ಮತ್ತೆ ಗಡಿ ಬೀಳ್ತಾರೆ, ಗ್ರಂಥಗಳೆಲ್ಲ ಸಿಕ್ಕುತ್ತೆ. ಇವತ್ತಿನ ದಿವಸ ಸಿಗೋದ್ರಲ್ಲೂ ವಿಶೇಷ ಅಂದ್ರೆ, ಮೊದಲನೇದಾಗಿ ಗ್ರಂಥದ ಬೆಲೆ ತುಂಬಾ ಕಡಿಮೆ ಇಟ್ಟಿದ್ದೇವೆ. ಅದು ಅತ್ಯುತ್ತಮ ಪೇಪರ್ ಹಾಕಿದ್ದೇವೆ. ಎಲ್ಲ ಕಲರ್ ಫೋಟೋಸ್ ಇದೆ ಅದರಲ್ಲಿ, ಕಲರ್ ಫೋಟೋಸ್ ಇದೆ, ಅತ್ಯುತ್ತಮ ಪೇಪರ್ ಹಾಕಿದೆ. ಕವರ್ ಶೈಲಿ ಅದು 200 ರೂಪಾಯಿ ಇಡಬೇಕಾದ ಪುಸ್ತಕ, ನಾವು 80 ರೂಪಾಯಿ ಇಟ್ಟಿದ್ದೀವಿ ಅಷ್ಟೇ ಇದೆ. ಅದು ಇವತ್ತಿನ ದಿವಸ 70 ರೂಪಾಯಿ ಕೊಡ್ತೇವೆ. ಇದು ನೋಡಿ, ರಾಘವೇಂದ್ರ ದರ್ಶನ ಕೇಂದ್ರದವರು ಏನ್ ಮಾಡಿದ್ರು, ಕೃಷ್ಣಮೂರ್ತಿ ಸೆಕ್ರೆಟರಿ ಬಂದು ಹೇಳಿದ್ರು, ನಾವೊಂದು 10 ರೂಪಾಯಿ ಕೊಡ್ತೀವಿ, ಅದಕ್ಕೆ 60 ರೂಪಾಯಿಗೆ ಕೊಟ್ಟುಬಿಡಿ ಅಂತ ಹೇಳಿದ್ರು. ಇವತ್ತು ನಿಮಗೆ 60 ರೂಪಾಯಿಗೆ ಪುಸ್ತಕ ಸಿಗುತ್ತೆ, 60 ರೂಪಾಯಿಗೆ ಪುಸ್ತಕ ಸಿಗುತ್ತೆ. ಯಾರು ಗಡಿಬಿಡಿ ಪಡ್ಕೋಬೇಕಾಗಿಲ್ಲ. ಆ ಕಡೆಗೂ ಒಂದು ವ್ಯವಸ್ಥೆ ಮಾಡಿದೆ, ಈ ಕಡೆಗೂ ವ್ಯವಸ್ಥೆ ಮಾಡಿದೆ. ಈಗಲ್ಲ, ಪುಸ್ತಕ ಎಲ್ಲ ಶ್ರೀಗಳ ರಂಗವಚನ ಆದ್ಮೇಲೆ ಆಮೇಲೆ ಎಲ್ಲರೂ ಅವಶ್ಯ ಪುಸ್ತಕ. ನಾಳೆ ಇಲ್ಲ ಸೌಲಭ್ಯ, ಇವತ್ತು ಮಾತ್ರ ಸೌಲಭ್ಯ, ಎಲ್ಲರ ಅವಶ್ಯ ಗ್ರಂಥವನ್ನು ಪಡ್ಕೊಳ್ಬಹುದು. ಮತ್ತು ಬಹಳ ಮುಖ್ಯವಾಗಿ ಇವತ್ತು ದೀಪಾವಳಿ, ಜ್ಞಾನ ದೀಪವನ್ನು ಭದ್ರಾಚಾರ್ಯತೆ ಯಾರು ಹಚ್ಚಿದ್ದಿಲ್ಲ ಅಂತ ಮಹಾನುಭಾವರ ದೊಡ್ಡ ಒಂದು ಸ್ಮರಣೆ ಮಾಡ್ತೇವೆ ಅಂದ್ರೆ ನಿಜವಾದ ಸಾರ್ಥಕ ದೀಪಾವಳಿ. ಅದಕ್ಕೆ ಗಡಿಬಿಡಿಯಿಂದ ಮಾಡಿದ್ದು. ಅವತ್ತು ಆಚಾರ್ಯರ ಏನು ದೀಪ ಹಚ್ಚಿದ್ದಾರೆ, ಇವತ್ತು ಬೇಜಾವರ ಸ್ವಾಮಿಗಳು ಭಾರತಕಾದ್ಯಂತ ದೀಪಾವಳಿ ಹಚ್ಚಿದ್ದಾರೆ, ಜ್ಞಾನ ದೀಪವನ್ನ ಬೆಳಗಿದ್ದಾರೆ ಅಂತ. ಈ ದೀಪದಿಂದ ಆ ದೀಪದ ಒಂದು ಗ್ರಂಥ ಪ್ರಕಾಶ ಹೊರಗೆ ಬರುತ್ತೆ ಅಂದ್ರೆ ಪರಮ ಭಾಗ್ಯ. ನಿನ್ನೆ ಎಲ್ಲ ಮರೆ ಶಬ್ದ ಇತ್ತು, ಇವತ್ತೆಲ್ಲ ಪಟಾಕಿ ಶಬ್ದ ಇದೆ. ಮತ್ತೆ ಆಚಾರ್ಯರ ವೈಭವ ಇದು, ಆಚಾರ್ಯ ಅವತಾರ ಕಾಲಕ್ಕೆ ಬೇರೆ ನಾಡವಾಯ್ತಂತೆ. ಈ ಗ್ರಂಥ ಬಿಡುಗಡೆ ಕಾಲಕ್ಕೆ ಪಟಾಕಿದ ಶಬ್ದ ಆಗ್ತಾ ಇದೆ. ನಾವು ಕೊಟ್ಟು ಬರ್ತಿದ್ದಲ್ಲ, ಅವರೇ ಹೊಡಿತಾ ಇದ್ದಾರೆ, ಅದು ವಿಶೇಷ. ಅದಕ್ಕೆ ಮಹಾಪ್ರಕೃತ ದುಂದುವೆ ನಾದಪೂರ್ವ, ಮಹಾಪ್ರಕೃತ ದುಂದುವೆ ನಾದಪೂರ್ವ, ಆ ಮಹಾ ಉತ್ತಮ ಪ್ರಕಾರ ಹೊಡಿತಾ ಇದ್ದಾರೆ. ಆಚಾರ ಅವತಾರ ಇಲ್ಲ ಆಗ್ತಾ ಇದೆ. ಪರಪೂಜ ಶ್ರೀಪಾದಗಳವರ ಅಮೃತ ಗ್ರಂಥ ಬಿಡುಗಡೆಯಾಗಿ ಅವರ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ.
ಪೂಜ್ಯ ಗುರುಗಳ ಚರಣಾನಂದಗಳಲ್ಲಿ ವಂದಿಸಿ ಮಹಾಜನರಲ್ಲಿ ಒಂದು ವಿನಂತಿ. ನಾವು ಕಳೆದ ಸೆಪ್ಟೆಂಬರ್ 8 ತಾರೀಕಿಗೆ ಉಡುಪಿಯ ಕ್ಷೇತ್ರದಲ್ಲಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಸನ್ನಿಧಾನದಲ್ಲಿ ನಮ್ಮ ಆಚಾರ್ಯರ ಮಹಾಭಾರತ ತಾತ್ಪರ್ಯ ಮಂಗಳ ಮಹೋತ್ಸವ ಶ್ರೀ ವಿದ್ಯಾಧೀಶ ತೀರ್ಥರ ಉಪಸ್ಥಿತಿಯಲ್ಲಿ ನೆರವೇರಿತು. ಅಂದು ಶಿಷ್ಯವೃಂದದ ಪರವಾಗಿ ಆಚಾರ್ಯರಿಗೆ ಒಂದು ಚಿನ್ನದ ಕಡಗವನ್ನು ಸಮರ್ಪಿಸಿದ್ವು. ಅದರಲ್ಲಿ ಭಗವಂತರ ದಶಾವತಾರಗಳು ಹಾಗೂ ಶ್ರೀಮದ್ ಆಚಾರ್ಯ ಪ್ರತೀಕ ಇರುವಂತಹ ಚಿನ್ನದ ಕಡಗವನ್ನು ಪಲಿಮಾರ್ ಶ್ರೀಗಳವರ ಪರ್ಯಾಯ ಪಲಿಮಾರ್ ಶ್ರೀಗಳವರ ಹಸ್ತದಿಂದ ಆಚಾರ್ಯರಿಗೆ ಕೊಡಲಾಯಿತು. ಅದನ್ನು ನೋಡುವ ಭಾಗ್ಯ ಬೆಂಗಳೂರಿನಲ್ಲಿ ಕೆಲವರಿಗೆ ಇರಲಿಲ್ಲ. ಆ ಭಾಗವನ್ನು ಪುನಃಕ್ಕೆ ಪರಮ ಪೂಜ್ಯ ಬೇಜಾಲ್ ಶ್ರೀಗಳು ಅದನ್ನು ಆಚಾರ್ಯರ ಕೈಗೆ ತರಿಸಿ ಆ ನಮ್ಮ ಕೃತಾರ್ಥನನ್ನು ಮಾಡಬೇಕಾಗಿ ಹಾಗೂ ಅದನ್ನು ಅವರು ಸದಾಕಾಲ ಆಚಾರ್ಯರು ಧರಿಸುವ ಹಾಗೆ ಅನುಭವಿಸಬೇಕೆಂದು ಕೇಳ್ಕೊಳ್ತೇನೆ.